அண்ணாஸ்வேன சதா நிரஸ்த குஹகம் சத்யம் பரம் தீமஹி சிருஷ்டி ஸ்தித்யப்ய ஏஹானி திருசிதமோ பந்த மோட்சாஸ்ய யஸ்மாத் அஸ்ய ஸ்ரீ ப்ரஹ்ம ருர நரத்வீஷ சத்ராத்மகஸ்ய விஷ்ணோர்வஸ்தா சமஸ்தாஹ சகல குண நிதிஹி சர்வதோஷ வ்யபேதஹ பூர்ணானந்தோ அவ்யயோயோ குருரபி பரமஹ சிந்தயேதம் மகாந்தம். அது திருஷ்டாந்த கூடத்தை எடுத்தார். வேதா பிரம்மாத்ம விஷயாக திரிகாண்ட விஷயாபி பரோட்சவாதோ வேதோயம் பரோட்சம் மமச்ச பிரியம் சப்த தேவரிக்கு அத்தியந்த வேதவும் பரோட்சவாத தேவரும் பரோட்ச. அதுக்கு தேவரு கண்ணே காணதில்ல, தன்ன மகிமையை தோரகோட ஜகக்கு தேவரு ஹிந்தி இருந்தானே அந்த காணதந்தே இருந்தானே அந்த அர்த்தம். ஹிந்தின் பதார்த்த நம்ம கண்ணு காணதில்ல, எல்லாரும் ஹிந்தே தேவரிதானே, எல்லாரும் ஹிந்தி அவரிதானா, ಸರ್ವತ್ರ ದೇವರಿದ್ದಾನೆ. ಬಟ್ ಹಿಂದಿದ್ದಾನೆ ಏನರ್ಥ? ರಕ್ಷಣೆ ಕೊಟ್ಟು ಇದ್ದಾನೆ, ಹಿಂದಿದ್ದಾನೆ ಎರಡರ್ಥ. ಅವ್ರ ಹಿಂದೆ ಯಾರಿದ್ದಾರೆ ಅಂದರೆ ಸಪೋರ್ಟ್ ಅಂತ ಒಂದರ್ಥ. ಇನ್ನೊಂದರ್ಥ ಕಾಣದೇ ಇದ್ದಾರೆ, ಹಿಂದೆ ಅಂದರೆ ಅನ್ನೋಯಿಂಗ್ಲಿ ಯಾರೋ ಬೇರೆ ಇಂಡೈರೆಕ್ಟ್ಲಿ ಇದ್ದಾರೆ. ಎರಡರ್ಥಲ್ಲೂ ದೇವರಿದ್ದಾನೆ, ರಕ್ಷಕನಾಗಿ ಪರಮಾತ್ಮ ಇದ್ದಾನೆ, ಪ್ಲಸ್ ಕಾಣದಂತೆ ನಮ್ಮೆದುರಿಗಿದ್ದಾನೆ, ಕಾಣದಂತೆ ಇದ್ದಾನೆ. ಅದು ಭಾರಿ ದೊಡ್ಡದು. ಶಬ್ದ ಬ್ರಹ್ಮ ಸುದುರ್ಬೋಧಂ ಪ್ರಾಣೇಂದ್ರಿಯ ಮನೋಮಯಂ ಅನಂತಪಾರಂ ಗಂಭೀರಂ ದುರ್ವಿಗಾಹ್ಯಂ ಸಮುದ್ರವತ್. ಎಷ್ಟು ಹೇಳ್ತಾರೆ ಶಬ್ದ ಬ್ರಹ್ಮಾಂದ ಶಬ್ದ ಬ್ರಹ್ಮಾಂದ ಶಾಸ್ತ್ರ. ಶಾಸ್ತ್ರ ಸುದುರ್ಬೋಧಂ ಬೋಧ, ದುರ್ಬೋಧ ಸುದುರ್ಬೋಧ, ವೆರಿ ಡಿಫಿಕಲ್ಟ್ ಅಂತ ಅರ್ಥ, ಹೈಲಿ ಡಿಫಿಕಲ್ಟ್. ಪ್ರಾಣ ಇಂದ್ರಿಯ ಮನೋಮಯಂ, ಅದರಲ್ಲಿ ಪ್ರಾಣ ಇಂದ್ರಿಯ ಮನಸ್ಸು ಎಲ್ಲ ವಿಚಾರ ಬಂದಿದೆ. ಅನಂತಪಾರಂ ದಾಟ್ಲಕ್ಕಾಗೋದೇ ಇಲ್ಲ, ಸಮುದ್ರದ ಸ್ನಾನ ಮಾಡಿ ಬರ್ಬೋದೇ ಹೊರತು ಏನು ಮಾಡೋಕ್ಕೆ ಬರೋದಿಲ್ಲ, ದಾಟ್ಲಕ್ಕೆ ಬರೋದಿಲ್ಲ. ದಾಟಿದವರು ಯಾರು ನಡ್ಕೊಂಡು ದಾಟಿದ ದೋಣಿ ಗಿಣಿ ಎಲ್ಲ ಇರುತ್ತೆ, ಅದಕ್ಕೆ ಅನಂತ ಪಾರಂ. ಇದು ಯಾವ ದೋಣಿಯಿಂದನೂ ದಾಟಕ್ಕೆ ಬರೋದಿಲ್ಲ, ವೇದಗಳನ್ನು ದಾಟಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಮಾತ್ರ. ಲಕ್ಷ್ಮೀನಾರಾಯಣರು ಬಿಟ್ಟರೆ ಯಾರಿಗೂ ಕೂಡ ಅದು ಪೂರ್ತಿ ಅಗಮ್ಯ. ರುಜುಗಳಿಗೆ ಗಂಭೀರಂ ದುರ್ಬಿಗಾಹ್ಯಂ, ಗಂಭೀರಂ ತುಂಬ ಆಳ, ದುರ್ಬಿಗಾಹ್ಯಂ ಮುಡಿ ಹೇಳಕ್ಕೆ ಬರೋದಿಲ್ಲ. ಸಮುದ್ರವತ್ತು ದೃಷ್ಟಾಂತ ಸಮುದ್ರ, ಅದಕ್ಕೆ ಶಾಸ್ತ್ರ ಸಮುದ್ರ ಅಂತ ಕರೀತಾರೆ. ಸಂಸಾರ ಸಮುದ್ರ ದಾಟಬೇಕಾದ್ರೆ ಶಾಸ್ತ್ರ ಸಮುದ್ರ ಹೇಳಿದ್ರೆ ಸಾಧ್ಯ ಅಂತ ಅರ್ಥ. ಯಾಕೆ ದೊಡ್ಡದನ್ನು ಹೇಳಿದ್ರೆ ಚಿಕ್ಕದು ಗೆಲ್ಲಕ್ಕೆ ಬರತ್ತೆ. ಪರೋಕ್ಷೇತಿ ಅದನ್ನು ಬಿಡಿಸ್ತಾರೆ. ಪರೋಕ್ಷತ್ವಾನ್ ಮಮ ಪ್ರಸಾದಂ ವಿನಾ ವೇದಾರ್ಥೋ ದುರವಬೋಧ ಇತ್ಯಾಹ ಶಬ್ದ ಬ್ರಹ್ಮೇತಿ. ಯಾವುದು ಇಂಡೈರೆಕ್ಟು ಅದು ನೋಡೋದಕ್ಕೊಂದು ಹೆಲ್ಪ್ ಬೇಕೇ ಬೇಕು, ಅದಕ್ಕೆ ಇಲ್ಲಿ ದೇವರ ಅನುಗ್ರಹ ಇಲ್ಲದ ಹೊರ ವೇದ ತಿಳಿಯೋದಿಲ್ಲ. ತರ್ಹಿ ನಿರವಧಿಕ ನಿರಧಿಕಾರಿತ್ವಾತ್ ಡಿವಿತ್ಥ ಡಿತ್ಥಾದಿ ಶಬ್ದವತ್ ಹೇಯೋ ವೇದ ಇತ್ಯತಃ ಪ್ರಾಣೇತಿ. ಹಾಗಿದ್ದರೆ ವೇದಗಳು ನಿರಧಿಕಾರಿಗಳು, ನಿರಧಿಕಾರಿಗಳು ಅಂದ್ರೇನು? ಅಧಿಕಾರಿಗಳೇ ಇಲ್ಲ. ಒಂದು ಕೋರ್ಸ್ ಓಪನ್ ಮಾಡಿದ್ರೆ ಎಲಿಜಿಬಿಲಿಟಿ ಲೋ, ನೋ ಬಡ್ಡಿ ಎಲಿಜಿಬಲ್ ಅಂದ್ಬಿಟ್ರೆ ಏನಾಯ್ತು? ಅಲ್ಲಿಗೆ ಕೋರ್ಸೇ ಇಲ್ಲ, ಅದು ಮೀನಿಂಗೇ ಇಲ್ಲ. ಅದು ಕೋರ್ಸ್ ಸಕ್ಷ ಏನು ಪ್ರಿಸ್ಕ್ರೈಬ್ ಮಾಡಬೇಕು? ಅವನು ಸಿಲೆಬಸ್ ಹೇಳಬೇಕು, ಎಲಿಜಿಬಿಲಿಟಿ ಹೇಳಬೇಕು, ಪ್ರಾಸ್ಪೆಕ್ಟ್ಸ್ ಹೇಳಬೇಕು. ಮೂರು ಹೇಳಿದ ಹೋದ್ರೆ ಏನಲ್ಲ, ಅದಕ್ಕೆ ಅನುಬಂಧ ಚತುಷ್ಟಯ ಅಂತ ಕರೆದ. ಅನುಬಂಧ ಚತುಷ್ಟಯ ಅಂದ್ರೆ ಅದೇ. ಇದರಲ್ಲಿ ವೇದ ಯಾರು ತಿಳಿಯೋದಿಲ್ಲ ಅಂತ ಹೇಳಿದ ಮೇಲೆ ಅವು ಓದ್ಬೇಕು. ಯಾಕೆ ತಿಳಿಯೋದಿಲ್ಲ ಅಂತ ಜೋರಾಗಿ ಹೇಳಿಬಿಟ್ಟು ನೀವು ಓದಿ ಅಂತ ಯಾಕೆ ಹೇಳ್ತೀರಿ? ಅದಕ್ಕೆ ಅಧಿಕಾರಿಗಳೇ ಇಲ್ಲ. ನೋ ಬಡಿ ಈಸ್ ಎಲಿಜಿಬಲ್ ಫಾರ್ ಸ್ಟಡಿ ಆಫ್ ವೇದಾಸ್. ತರ್ಹಿ ಡಿವಿತ್ಥ ಡಿತ್ಥಾದಿ ಶಬ್ದವತ್ತು, ಡಿತ್ಥ ಅಂತ ಶಬ್ದ ಇದೆ, ಅರ್ಥನೇ ಇಲ್ಲ ಅಂತ ಹೇಳೋದು, ಅರ್ಥ ತಿಳ್ಕೊಳ್ಳಿ ಅಂತ ಹೇಳೋದು. ಅರ್ಥ ಇಲ್ಲದ ಅರ್ಥ ಆಗಿ ತಿಳ್ಕೊಬೇಕು. ಅದಕ್ಕೆ ಅಧಿಕಾರನೇ ಇಲ್ಲ ಓದೋದೆ. ಅದಕ್ಕೆ ವೇದ ಇತ್ಯತಃ ಪ್ರಾಣಿ ಹಾಗಲ್ಲ, ಅತ್ರ ಪ್ರಾಣಾದಿ ಶಬ್ದೈಹಿ ಬ್ರಹ್ಮಾದಯೋ ವಿವಕ್ಷ್ಯಂತೆ. ಇದಕ್ಕೆಲ್ಲ ಮುಖ್ಯಾಧಿಕಾರಿಗಳು ಯಾರಿದ್ದಾರೆ? ಪ್ರಾಣೇಂದ್ರಿಯ ಮನೋ, ದೊಡ್ಡ ದೊಡ್ಡ ದೇವತೆಗಳು ಮುಖ್ಯಾಧಿಕಾರಿಗಳು. ಪ್ರಾಣೇಂದ್ರಿಯ ಮನೋಭಿ ಮೀಯತೆ ಜ್ಞಾಯತೆ ಇತಿ ಪ್ರಾಣೇಂದ್ರಿಯ ಮನೋಮಯಂ. ಪ್ರಾಣ ಇಂದ್ರಿಯ ಮನಸ್ಸು ಅಭಿಮಾನಿ ದೇವತೆಗಳು. ಮೇಯತ್ವಾನ್ಮಯ ಬುದ್ಧಿಷ್ಟೋ ವೇದ ಪ್ರಾಣಾದಿಭಿ ಸದಾ. ಪ್ರಾಣಾದಿಗಳಿಂದ ತಿಳಿಯಲ್ಪಡೋದ್ರಿಂದ ವೇದಗಳನ್ನು ಪ್ರಾಣಾದಿಮಯ ಅಂತ ಕರೀತಾರೆ. ಪ್ರಾಣ ಪ್ರಾಣ ಪ್ರಾಣಾಭಿಮಾನಿ, ಇಂದ್ರಿಯ ಇಂದ್ರಿಯಾಭಿಮಾನಿ, ಮನೋ ಮನೋಭಿಮಾನಿ, ಅವರಿಂದ ತಿಳಿಯಲ್ಪಡ್ತಾನೆ. ಇಲ್ಲಿ 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 ಮಯ ಶಬ್ದಕ್ಕೆ ಏನರ್ಥ? ಮೇಯತ್ವಾತ್ಮಯ ಬುದ್ಧಿ, ಮೂರು ಅಲ್ಲ ಇಲ್ಲಿ. ಯಾವ್ದು ತಗೊಳ್ಬಾರ್ದು? ಮೂರು ತಗೋಬಾರ್ದು. ಮೇಯ ಶಬ್ದ ಅರ್ಥನೇ ಬೇರೆ. ಮೇಯತ್ವಾತ್ಮಯ ತಿಳಿಯಲು ಪಡುವುದು ಅಂತ ಅರ್ಥ ಅಷ್ಟೇ ಹೊರತು ಬೇರೆ ಅರ್ಥ ಅಲ್ಲ ಇದು. ಇನ್ನೊಂದು ಅರ್ಥ ಅದಕ್ಕೆ, ಅದು ನಾಲ್ಕನೇ ಅರ್ಥ. ವಾಕ್ಯತ್ವೇ ಪೌರುಷೇಯತ್ವೇ ಲೌಕಿಕ ವಾಕ್ಯವತ್ ಪರಿಮಿತಿ ಇತ್ಯಾಹ ಅನಂತ ಪಾರಮಿತಿ. ವಾಕ್ಯ ಅಂತಷ್ಟೇ ಎರಡು ಪ್ರಾಬ್ಲಮ್ ಬರುತ್ತೆ. ಅದು ಪೌರುಷೇಯ ಆಗಿರಬೇಕು ಒಂದು, ಮತ್ತು ಲೌಕಿಕ ವಾಕ್ಯ ಹೇಗೋ ಹಾಗೆ, ಮತ್ತು ಪರಿಮಿತ ಇನ್ನೊಂದು. ಪರಿಮಿತವಾಗಿರಬೇಕು, ಲಿಮಿಟೆಡ್, ಮತ್ತು ಯಾರೋ ಬರೆದಿರಬೇಕು. ಅದು ಎರಡೂ ಅಲ್ಲ ವೇದಗಳು. ಅಪೌರುಷೇಯನ ಹೋದು ಅನಂತಾವೈ ವೇದಾಹ ಎಂಡ್ ಕೂಡ ಅವಕ್ಕಿಲ್ಲ. ಅದಕ್ಕೆ ಹೇಳಿದರು ಅನಂತ ಪಾರಂ ಅಂತೇಳಿ. ಅನಂತ ಪಾರಂ ಏನರ್ಥ? ಅಂತೋ ವಿನಾಶ ಉದ್ದಿಷ್ಟ. ಅಂತ ಶಬ್ದಕ್ಕೆ ಕೊನೆ ಅಂತ ಒಂದರ್ಥ, ನಾಶ ಅಂತ ಇನ್ನೊಂದು ಅರ್ಥ. ದ್ವಿವೇದಗಳಿಗೆ ನಾಶ ಇಲ್ಲ. ಯಾಕೆ? ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗ ಇಲ್ಲಿದ್ದಾವೆಲ್ಲ ತತ್ವ ಸಂಖ್ಯಾನ ಮತ್ತು ತತ್ವ ನಿರ್ಣಯದಲ್ಲಿ ಬ್ರಹ್ಮಾಂಡ ಪುರಾಣಿ ಅಂತ ಕೋಟ್ ಮಾಡಿದ್ದಾರೆ, ಅವರು ನೆನಪಿರಬೇಕು. ಅಂತೂ ವಿನಾಶ ಉದ್ದಿಷ್ಟ ಪಾರಹ ಪರಿಮಿತಿಸ್ತಥ. ಅಂತ ಅಂದರೆ ನಾಶ ಇಲ್ಲ, ಪಾರ ಅಂದರೆ ಲಿಮಿಟೇಷನ್ ಇಲ್ಲ. ಅದು ವೇದಗಳಿಗೆ ಏನಂತ ಕರೀತಾರೆ? ಅನಂತ ಪಾರ ಅಂತ ಕರೀತಾರೆ. ವೇದಗಳೇ ಅನಂತ ಪಾರವಾದಾಗ ವೇದ ಪ್ರತಿಪಾದ್ಯನಾದವನು ಇನ್ನೂ ಅನ್ನೋದು ವೇದಗಳು ದೇವ್ರನ್ನ ಹೇಳಕ್ಕೆ ಯಥೋವಾಚೋ ನಿವರ್ತಂತೆ, ದೇ ಫೇಲ್ ಟು ರೀಚ್ ಗಾಡ್ ಅಂದ ಮೇಲೆ ಅಲ್ಲಿ ವೇದ ದೇವ್ರು ಎಷ್ಟು ದೊಡ್ಡವನಿರಬೇಕು. ಹೌದು, ಅದೇ ತೇನೆ ಬ್ರಹ್ಮಪಾರ ಸ್ತೋತ್ರ ಹಾಗೇನೆ. ವೇದೋಯಂ ಹೃದಯ ರಹಿತೋ ಯತಃ, ವೇದಗಳ ಡೆಫಿನೇಷನ್ ಇದು. ವೇದಕ್ಕೆ ಅನಂತ ಪಾರ ಅಂತ ಹೆಸರಿದೆ. ಅವೆರಡು ಕೂಡ ಇಲ್ಲದೇ ಇರೋದ್ರಿಂದ ನಾಶನೂ ಇಲ್ಲ ಮತ್ತು ಪರಿಮಿತಿ. ವೇದಗಳು ನಾಶ ಆಯಿತು ಅಂತ ಎಲ್ಲಾರು ಕರೆದ್ರೆ ನಮಗೆ ತಿಳಿತಾ ಇಲ್ಲ ಅಂತ ಅರ್ಥ, ನಮಗೆ ರೀಚ್ ಆಗಿಲ್ಲ ಅಂತ ಅರ್ಥ. ಏನಿವರ್ತು ಏನಾಗಿಲ್ಲ, ಅವು ನಾಶ ಆಗಿಲ್ಲ. ನಾವೇ ಯಾವುದೋ ಪುಸ್ತಕ ಬರೆದು ಹರಿದಾಕಿದ್ವಿ, ಹೋಯ್ತು, ನಾಶ ಆಗೋಯ್ತು, ಅದೀಗ ಇಲ್ಲೇ ಇಲ್ಲ ಪುಸ್ತಕ, ಮುಗಿದೋಯ್ತು. ಅದು ವೇದಗಳು ಹಾಗಲ್ಲ, ಒಬ್ಬರು ಓದು ಅನಂತ ಅನಂತ ಜನ ಓದೋರು, ದೇವತೆಗಳಿದ್ದ ದೇವರಲ್ಲಿ ಯಾವಾಗ ರಕ್ಷಿತವಾಗಿರೋದ್ರಿಂದ ಅವು ಸುರಕ್ಷಿತ. ನಮಗೆ ಮಿಸ್ ಆಯ್ತು ಅಷ್ಟೇ ಹೊರತು ನಾಶ ಇಲ್ಲ, ಇಲ್ಲಿ ನಾಶನೇ ಆಗೋಯ್ತು. ಅಂತೂ ಇತಿ ವಚನಾತ್ ಇತಿ ವಚನ ಮಾತ್ರ ಉದಾಹೃತ್ಯ ಅರ್ಥವಲ್ಲ. ಇತಿ ವಚನ ಮಾತ್ರ ಉದಾಹೃತ್ಯ ಅರ್ಥೋ ವಕ್ತವ್ಯ. ಈ ವಚನ ಉದಾಹರಣೆ ಮಾಡಿಬಿಟ್ಟು ಅರ್ಥವನ್ನು ಹೇಳಬೇಕು ಅನಂತ ಪಾರ ಅನ್ನೋದಕ್ಕೆ. ಇದು ಭಾಗವತ್ ತಾತ್ಪರ್ಯದ ವಾಕ್ಯ. ಸಮುದ್ರವದಿತಿ ಅಲ್ಪಾಧಿಕಾರಿಣೋ ಅಪೇಕ್ಷೆ ಉಕ್ತಂ ನಾತು ಉತ್ತಮಾಧಿಕಾರಿಣ ಇತಿ. ಸಮುದ್ರದಂತೆ ಅಂತ ಹೇಳಿದ್ದು ಉಳಿದ ದೇವತೆಗಳ ಸಾಮಾನ್ಯ ದೃಷ್ಟಿಯಿಂದ ಹೇಳಿದ್ದು. ಮಹಾಲಕ್ಷ್ಮಿಗೆ ವಿಮಾನ ದೇವತೆ ಪೂರ್ತಿ ಗೊತ್ತು ವೇದಗಳು, ನಾರಾಯಣ ಪ್ರತಿಪಾದ್ಯನಾಗಿ ಗೊತ್ತು, ಬ್ರಹ್ಮವಾಯುಗಳು ಗೊತ್ತು, ಬ್ರಹ್ಮಣಾತು ಅಖಿಲೇರ್ ಗುಣೈ ಅವ್ರಿಗೆ ಗೊತ್ತು. ಕೆಳಗರಿ ಮಿಸ್ ಆಗ್ತಾ ಬಂತು ಸ್ಲೋಲಿ. ಆದರೆ ದೇವರ ಗುಣಗಳು ಮಾತ್ರ ಎಲ್ಲರಿಗೂ ಅನಂತಾರೆ, ಅದು ವಿಶೇಷ. ಸೊ ಹಾಂ, ವೇದ ಗೊತ್ತು. ಅದಕ್ಕೆ ಈಶ್ವರಾಧನ್ಯತ್ರ ಆಲೋಚನೆಯ ಸರ್ವ ವಿಷಯಂ ರುಜಿಯೋಗಿ ಜ್ಞಾನಂ ಅಂದರೆ ವೇದ ವಿಷಯ ಅಂತಲೂ ಅರ್ಥ. ಮಹಾಲಕ್ಷ್ಮಿಗೆ ಜಗದುದ್ರಣತಿ ವಿವರ ಗುಣ ರೂಪಗಳನ್ನು ಆಲೋಚನದಿ ನಿಜ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ವೇದಕ್ಕಿಂತ ಜಾಸ್ತಿ ಗೊತ್ತು ಅವ್ರಿಗೆ. ವೇದನೂ ಗೊತ್ತು, ವೇದಕ್ಕಿಂತ ಜಾಸ್ತಿನೂ ಗೊತ್ತಾದ್ರಿಂದಾಗಿನೇ ವೇದಕ್ಕೆ ಲಿಮಿಟೇಷನ್ ಬಂತು. ಯಾರಿಂದ? ಮಹಾಲಕ್ಷ್ಮಿ ದೃಷ್ಟಿಯಲ್ಲಿ. ಸೊ ಅದು ಅಬ್ಸಲ್ಯೂಟ್ ಸೆನ್ಸ್ ಆಗಲಿಲ್ಲ. ದೇವರಿಗೆ ಮಾತ್ರ ಅಬ್ಸಲ್ಯೂಟ್ ಇನ್ಫಿನಿಟಿ ಹೇಳಬೇಕು. ಗೊತ್ತಾಯ್ತಾ? ಇವ್ರದ್ದು ರಿಲೇಟಿವ್ ಆಯ್ತು. ಹಾಂ, ಯಾರಿಗೆ ವೇದ ಅಂದರೆ? ಇಲ್ಲ ಇಲ್ಲ, ವೇದ ಅವ್ರಿಗೆ ಏನೇ ಗೊತ್ತಿದ್ರು ವೇದದಲ್ಲಿರುತ್ತದೆ. ಬಟ್ ಅವ್ರು ಯಾರು ತಿಳ್ಕೊತಾರೆ ಅಂದರೆ ವೇದ ಬಿಟ್ಟು ಹೇಳಿದ್ರು ವೇದದಲ್ಲಿರೋದಾಗಿರುತ್ತೆ ಅಷ್ಟೇ. ವೇದನ ಮೀರಿದ್ದಲ್ಲ ಮಹಾಲಕ್ಷ್ಮಿದು, ವೇದದಲ್ಲಿಲ್ಲದೇ ಇರೋ ವಿಚಾರಗಳು ಗೊತ್ತು ಅವ್ರಿಗೆ. ಆದ್ದರಿಂದ ಅದು ಇನ್ನೂ ಹೆಚ್ಚು ಜ್ಞಾನ ಆಯಿತು. ಇವ್ರಿಗೆ ವೇದದಲ್ಲಿರೋದೆಲ್ಲ ಗೊತ್ತು, ವೇದ ನೋಡಿ ತಿಳ್ಕೊಳ್ಳಿ ಬಿಟ್ಟು ತಿಳ್ಕೊಳ್ಳಿ, ಬಟ್ ಅದರ ಇದೇ ಇರುತ್ತದೆ. ಮಹಾಭಾರತ ಎಲ್ಲ ಇದೆ ಅಂತ ಹೇಳಿದ್ರಲ್ಲ ಹಾಗೆ, ಅರ್ಥ ಆಯ್ತಾ? ಮಹಾಲಕ್ಷ್ಮಿ ಅದಕ್ಕಿಂತ ಜಾಸ್ತಿ ಗೊತ್ತಿದೆ. ಆದ್ದರಿಂದ ವೇದಕ್ಕಿಂತ ಜಾಸ್ತಿ ಅನಾಲೋಚನದಿ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ. ಮೀರೋದಂದರೆ ಅಗೇನೆಷ್ಟು ಹೋಗೋದು ಅಂತ ಅರ್ಥ ಅಲ್ಲ, ಅಬೋ ಅಂತ ಅರ್ಥ. ಅಬೋ ವೇದಗಳಿಗಿಂತ ಹೆಚ್ಚು ಜ್ಞಾನ ಗೊತ್ತಿದೆ. ಏನು ಡೇ ಮಹಾಲಕ್ಷ್ಮಿಗೆ? ಮಹಾಲಕ್ಷ್ಮಿ ಆದಮೇಲೆ ರುಜುಗಳಿಗೆ ಗೊತ್ತು. ಗೊತ್ತಾಯ್ತಾ? ಆದಮೇಲೆ ವ್ಯತ್ಯಾಸ ಎಷ್ಟು? ಅನಾಲೋಚನದಿ ಅವ್ರಿಗೆ ಗೊತ್ತು, ಆಲೋಚನದಿ ಇವ್ರಿಗೆ ಗೊತ್ತು. ಯಾರು? ಮಹಾಲಕ್ಷ್ಮಿಗೆ ಅನಾಲೋಚನದಿ ವೇದಜ್ಞಾನ, ಇವ್ರಿಗೆ ಆಲೋಚನದಿ ವೇದಜ್ಞಾನ. ಆದ್ರಲ್ಲ ನಾರಾಯಣನಿಗೆ ಪ್ರಶ್ನೆ ಇಲ್ಲ ಇಲ್ಲ, ಹಾಗೆಲ್ಲ ಪ್ರತ್ಯಕ್ಷ. ಉಳಿದವ್ರಿಗೆಲ್ಲ ಯೋಚನೆ ಎಷ್ಟೇ ಮಾಡಿದ್ರೆ ಪೂರ್ತಿ ಗೊತ್ತಾಗುತ್ತೆ. ಸರಸ್ವತಿ ಭಾರತೀಯರು ಇನ್ಕ್ಲೂಡೆಡ್ ಅದರಲ್ಲಿ. ಅವರು ಕೂಡ ಏನವರು? ಚತುರವಧನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಆದ್ದರಿಂದ ಅವರಿಗೂ ಏನು ಗೊತ್ತು? ಎಲ್ಲ ವೇದಗಳು ಗೊತ್ತು. ರುಜುಗಳು ಅಂದಮೇಲೆ ಪುರುಷರು ಬಂದರೆ ಸ್ತ್ರೀಯರು ಬರ್ತಾರೆ, ಮುಗಿತಾರೆ. ಉಳಿದವರಿಗೆಲ್ಲ ಪೂರ್ತಿ ಅಲ್ಲ, ಸ್ವಲ್ಪ ಸ್ವಲ್ಪ ಮಿಸ್ ಆಗ್ತಾ ಬರುತ್ತೆ. ಶಬ್ದ ಬ್ರಹ್ಮ ಸುದುರ್ಬೋಧಂ ಪ್ರಾಣೇಂದ್ರಿಯ ಮನೋಮಯಂ ಅನಂತಪಾರಂ ಗಂಭೀರಂ ದುರ್ವಿಗಾಹ್ಯಂ ಸಮುದ್ರವತ್ ಮಯೋಪಬೃಂಹಿತಂ ಭೂಮ್ನಾ ಇತಿ ವಚನ. ಸಮುದ್ರ ಅಲ್ಪಾಧಿಕಾರಿಗಳು ಹೇಳಿದ್ದು ದೇವರಿಗೆ ಅಲ್ಪಾಧಿಕಾರಿಗಳಲ್ಲ, ಎಲ್ಲರೂ ಅಲ್ಪಾಧಿಕಾರಿಗಳ ದೇವ್ರ ಮುಂದೆ. ವೇದಸ್ಯ ಪ್ರತೀಯಮಾನೋ ಅರ್ಥೋ ನಚೇತ್ ವಾಚ್ಯಾರ್ಥೋ ವಾಚ್ಯಾರ್ಥಾಭಾವೇನ ವೈಯರ್ಥ್ಯಮಾಪನ್ನ ಮಾತ್ರ ಮಯೇತಿ ಮಯಾ ಉಪಬೃಂಹಿತಂ ಭೂಮ್ನ ಬ್ರಹ್ಮಣ ಅನಂತ ಶಕ್ತಿನ ಭೂತೇಶು ಘೋಷ ರೂಪೇಣ ವಿಶೇಷು ಉರ್ಣೇವಲಕ್ಷ್ಯತೆ ಅನಂತ ಗುಣಪೂರ್ಣತ್ವಾದ ಭೂಮ್ನ ಬ್ರಹ್ಮಾದಿ ಶಬ್ದವಾಚ್ಯೇನ ಮಯಾ ಉಪಬೃಂಹಿತಂ ಮತ್ ಪ್ರತಿಪಾದಕತ್ವೇನ ಪೂರ್ಣಾರ್ಥೋಪೇತಂ. ಇಲ್ಲಿ ಪ್ರಶ್ನೆ ಏನು ಅಂದರೆ ವೇದಸ್ಯ ಪ್ರತೀಯಮಾನೋ ಅರ್ಥೋ ನಚೇತ್ ವಾಚ್ಯಾರ್ಥಾಭಾವೇನ ವೈಯರ್ಥ್ಯಮಾಪನ್ನಂ ಅತ್ರಾಹ ಮಯೇತಿ. ವೇದಗಳಿಗೆ ಪ್ರತೀಟ್ ಮೀನಿಂಗ್ ಅಪರೇಟ್ ಮೀನಿಂಗ್ ಅರ್ಥ ಅಲ್ಲ, ಒಳಗಿನ ಅರ್ಥ ಗೊತ್ತಾಗೋದಿಲ್ಲ. ಹೋಯ್ತು ನಮ್ಮ ಗತಿ, ಎರಡೂ ಇಲ್ಲ, ಹೊರಗಿಂದೂ ಇಲ್ಲ ಒಳಗಿಂದೂ ಇಲ್ಲ ಅಂತ ಆಯ್ತಲ್ಲ ಅಂದರೆ ಇಲ್ಲ. ಅನಂತ ಗುಣಪೂರ್ಣತ್ವ ಧೂಮ್ನ ಬ್ರಹ್ಮಾದಿ ಶಬ್ದವಾಚ್ಯೇನ ಮಯ ಉಪಬೃಂಹಿತಂ ಮತ್ ಪ್ರತಿಪಾದಕತ್ವೇನ ಪೂರ್ಣಾರ್ಥೋಪೇತಂ. ನಮಗೇನು ಗೊತ್ತಿಲ್ಲದವ್ರು ಒಂದು ಅರ್ಥ ಗೊತ್ತಿದ್ದರೆ ಸಾಕು, ದೇವರನ್ನು ಹೇಳುತ್ತೆ ಅಷ್ಟು ಸಾಕು. ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಯಾವುದೋ ಊರಿಗೆ ಹೋಗುತ್ತೆ ಗ್ಯಾರಂಟಿ. ಇಲ್ಲದ ದಾರಿ ಯಾಕೆ ಮಾಡ್ತಾರೆ? ದಾರಿ ಇದ್ದವನು ಏನಾಗಿರ್ಬೇಕದು? ಹೂವು ಬಿಡ್ಲೇಬೇಕಂತೆ. ಇದು ದೇವರೇ ಗುರಿ. ಆದ್ದರಿಂದ ಅಷ್ಟರ್ಥ ತಿಳ್ಕೊಟ್ರೆ ಸಾಕು. ಅದಕ್ಕೆ ಯಾವುದೇ ಒಂದು ವೇದ ಮಂತ್ರಕ್ಕೆ ಋಷಿ ಛಂದೋ ದೇವತಾ ಜ್ಞಾನ ಇಲ್ಲದೆ ಹೋದರೆ ಏನದು? ಮಹಾ ಅನರ್ಥ ಕಾರಣ ಅಂತ. ಅದಕ್ಕೆ ನಾವು ಸಿಂಪಲಾಗಿ ಹೇಳಿದ್ರೆ ಸಾಕು, ಅದು ಅಂತರ್ಯಾಮಿ ಋಷಿ, ಅದು ದೇವರೇ ಋಷಿ. ಅದಕ್ಕೆ ಪ್ರತಿಪಾದ್ಯ ನಾರಾಯಣೋ ದೇವತಾ ಮುದ ಅರ್ಥ ಹರಿ ಸರ್ವತ್ತೋತ್ತರ ಅರ್ಥ ಪ್ರಶ್ನೆ ಬರಲಿಲ್ಲ ಅಲ್ಲಿ. ಅದು ಕಣ್ಣು ಮುಚ್ಕೊಂಡು ಹೇಳಬೇಕಾದ ಅಂಶ ಗೊತ್ತಿಲ್ಲ. ಯಾವ ಲ್ಯಾಂಡ್ ಬಂದೇ ಸರ್ಕಾರಿ ಲ್ಯಾಂಡ್ ಅಂದರೆ ಮುಗೀತು, ಯಾವುದಿಲ್ಲ ನೋಡ್ತಾ ಕೊಡಬೇಕಾಗಿಲ್ಲ. ಯಾರ್ದು ಅಲ್ಲ ಅಂದ ತಕ್ಷಣ ಏನರ್ಥ? ತಮಾಷೆ ಅಂದರೆ ಎಲ್ಲರದು ಆಗಿದ್ದರೂ ಸರ್ಕಾರಿ ಲ್ಯಾಂಡೇ, ಯಾರ್ದು ಅಲ್ಲದವರು ಸರ್ಕಾರಿ ಲ್ಯಾಂಡೇ. ಮತ್ತೆ ಆದ್ದರಿಂದ ಯಾರನ್ನು ಹೇಳಿದ್ರು? ದೇವ್ರನ್ನ ಹೇಳೋದು, ದೇವ್ರನ್ನ ಹೇಳೋದು. ಪ್ರಳಯ ಕಾಲದೊಳಗೆ ಬೇರೆ ಹೇಳೋಕ್ಕೆ ಯಾವ ಪದಾರ್ಥಗಳು ಇಲ್ಲೇ ಇಲ್ಲ. ಅವ್ರು ಡೈರೆಕ್ಟ್ ವಾಚ್ಯ ಯಾವಾಗ? ದೇವರು ಒಂದೇ ಆಗ. ಮತ್ತೆ ಉಳಿದ ಹೊತ್ತಿನಲ್ಲಿ ತ್ರಿಕಾಂಡ ಮೂರು ವಿಷಯ ಬಂತು, ಆಗ ಒಂದೇ ಅರ್ಥ. ಆಗ ವೇದಗಳಿಗೆ ಒಂದೇ ಅರ್ಥ, ಮೂರರ್ಥ ಅಲ್ಲಾಗ ಒಂದೇ ಅರ್ಥ. ಇಲ್ಲಿ ಬಂದ ಮೂರರ್ಥ. ಹಾ, ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ಘೋಷ ರೂಪೇಣ ಎಲ್ಲಿಗೋಯ್ತು? ಇನ್ನು ಓದಿಲ್ಲ ಅದನ್ನು ಇನ್ನೂ ಕೂಡ. ಕಿಮತ್ರ ಪ್ರಮಾಣ ಪತ್ರ ಭೂತೇಶು ಇತಿ. ಆ ವೇದ ಗರ್ಭ ಅಂದ್ರೆ ಏನರ್ಥ? ಎಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ ವೇದಗಳು ಅಂತ. ಯಾರು ಬ್ರಹ್ಮದೇವರಿಗೆ ವೇದ ಗರ್ಭ ಅಂತ. ಮುಖ್ಯವಾಗಿ ವೇದ ಗರ್ಭ ನಾರಾಯಣ, ಅನಂತರ ವೇದ ಗರ್ಭ ಯಾರು? ಬ್ರಹ್ಮದೇವರು. ಯಾಕೆ ಅವರು ಎಲ್ಲ ವೇದಗಳು ಇದೆ, ಹೊರಗೇನು ಇಟ್ಕೋಬೇಕಾಗಿ ಎಲ್ಲ ತಲೆಯಲ್ಲೇ ಕೂತ್ಬಿಟ್ಟಿದೆ. ವೇದ ಗರ್ಭ ಒಳಗೆ ವೇದ ಇಟ್ಕೊಂಡವರು ಅಂತಾರೆ. ಹೊಟ್ಟೆಯೊಳಗೆ ವೇದ ಇರುತ್ತೆ ಅಂದರೆ ತಲೆ ಒಳಗಿದೆ ಅಂತಾರ, ತಲೆ ಒಳಗೆ ವೇದ ಇದೆ ಅಂತಾರೆ. ಗರ್ಭ ಅಂದರೆ ಒಳಗಿರೋದು ಅಂತ ಅಷ್ಟೇ ಅರ್ಥ. ಹೊರಗೆ ಆ ಯಾರಿಗೆ ಅರ್ಥ ಗೊತ್ತಿಲ್ಲದೆ ಇಟ್ಕೊಂಡ್ರೆ ಅರ್ಥ, ಅರ್ಥ ಗೊತ್ತಿತ್ತು ಇಟ್ಕೊಂಡ್ರೆ ಯಾರಿಗೆ? ಫ್ಯಾಮಿಲಿ ನೇಮ್ ಅದೆಲ್ಲ ಹೆಸರು ವೇದ ಗರ್ಭ. ಪ್ರಶಸ್ತಿ ಕೊಟ್ಟಿರ್ತಾರೆ, ಹಾಗೆ ಪ್ರಶಸ್ತಿ ಹೆಸರನ್ನು ಬರೆ ಬಂದಿರುತ್ತೆ. ಏನ ಇನ್ನೇನ ಕೇಳಿದ್ರಲ್ಲ? ಹೌದು, ಯಾತಕ್ಕೆ ಅಂದರೆ ಗೊತ್ತಿರಬೇಕಾದ ಉದಾಹರಣೆಗೆ ಅವ್ರದ್ದು ರತ್ನ ಇದೆ ಗೊತ್ತಾರೆ, ಆಫ್ರಿಕಾ ರತ್ನ ಕಲ್ಲು ಅಂತ ಸಿಗ್ತಾ ಇದ್ರು. ಏನೋ ಬೆಲೆ ಅದಕ್ಕೆ? ಕತ್ತೆ ತಿಳ್ಕೊಂಡಾಗತ್ತೆ ಕತ್ತೆಗೆ ರಜದ ಬೆಲೆ ಗೊತ್ತಿಲ್ಲ, ಇವ್ರಿಗೂ ವಜ್ರದ ಬೆಲೆ ಗೊತ್ತಿಲ್ಲ. ಆ ಥರ ವೇದಗಳು ಎಷ್ಟು ಮಹತ್ವ ಅಂತ ಅರ್ಥ. ಡಿ ಡಿ ಇಟ್ಕೊಂಡಿದ್ದಾನೆ, ಅದು ಸ್ವಲ್ಪ ಕೈ ವರ್ಷಗಳು ಹಾಕ್ತಾರೆ ಕಡೆ. ಏನು ಮಾಡ್ಬೇಕು? ಎಷ್ಟು ದುಡ್ಡಿದೆ ಅದರೊಳಗೆ? ಪೇಪರ್ ತಾರೆ ಹೊರಗೆ ಕಾಣೋದು ಏನಂತದು? ಪೇಪರ್ ಅಷ್ಟು ನೋಡಿ, ಕ್ಲಿಯರ್ ಪೇಪರ್ ಅಷ್ಟು. ಅದು ಬ್ಯಾಂಕ್ ಹೆಸರು, ಬ್ಯಾಂಕ್ ಹೆಸರು ಹೋಗಕ್ಕೆ ಬಂತು, ದುಡ್ಡು ಹೋಗಕ್ಕೆ ಬಂದಿಲ್ಲ ಅವನಿಗೆ. ಆ ಥರ ಆಗಿಬಿಟ್ಟು ಉಪಯೋಗ ಇಲ್ಲ. ಏನಿರಬೇಕಾದ್ರಲ್ಲಿ ಆ ವ್ಯಾಲ್ಯೂ ಗೊತ್ತಿರಬೇಕಾದ್ರೆ ಒಂದು ವಸ್ತು ಗೊತ್ತಿದ್ರೆ ಸಾಲದು. ವಸ್ತುವಿನೊಳಗೆ ಏನಿದೆ ಜ್ಞಾನ ಇರಬೇಕು. ಇದು ಯೂಸ್ಲೆಸ್ ಅದು. ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ ಫಸ್ಟ್? ಅದನ್ನ ಯೂಸ್ಲೆಸ್ ಅದು ಕನ್ಫರ್ಮ್ ಮಾಡ್ಕೊಂಡು ಬಿಸಾಕ್ತಾರೆ. ಬಟ್ ಯಾರಿಗೆ ಒಂದು ಯೂಸ್ ಗೊತ್ತೇ ಇಲ್ಲ ಅವರಿಗೆ ಯೂಸ್ಫುಲ್ಲೇ ಯೂಸ್ಲೆಸ್ ಅಂತ ಎಷ್ಟು ಬಿಡ್ತಾರೆ. ಅದಕ್ಕೆ ಅರ್ಥ ಬೈತಾರೆ. ಕತ್ತೆ ಬುದ್ಧಿ ಅಂದರೆ ಅಷ್ಟೇ, ಅಂದರೆ ಕತ್ತೆ ಪೇಪರ್ ತಿಂದ ಹಾಕತ್ತಲ್ಲ, ವೇದ ತಿಂದಾಗ ಲೆಕ್ಕ ಅಷ್ಟೇ. ಅವರು ಹೊಟ್ಟೆ ಊದ್ಕೊಂಡಿರುತ್ತೆ, ಏನು ಉಪಯೋಗ ಇಲ್ಲ ಅದು. ಅದೇ ಅದಕ್ಕೆ ಹೇಳಿದ್ದು, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿವಿ ತಾವಂತಿ ಹರಿನಾಮಾನಿ ಕೀರ್ತ. ನಿಮ್ಗೇನು ಗೊತ್ತಿಲ್ಲದೆ ಹೋದರೂ ಕೂಡ ಹೇಳ್ತಾ ಇದೆ ಅಂತ ತಿಳ್ಕೊಂಡ್ರೆ ಸಾಕು. ಅದು ಸಿಂಪಲ್ ನಾಲೆಡ್ಜ್, ಅದು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ದೇವರನ್ನ ಹೇಳುತ್ತೆ, ಕಿಮತ್ರ ಪ್ರಮಾಣ ಮಾತ್ರ ಭೂತೇಶು ಘೋಷರೂಪೇಣ ಲಕ್ಷ್ಯತೆ ಕಥಮಿವ ವಿಶೇಷು ಉರುಣೇವ ಶಬ್ದ ಬ್ರಹ್ಮೇತಿ ಶೇಷ. ಭೂತೇಶು ಘೋಷರೂಪೇಣ ಲಕ್ಷ್ಯತೆ, ಪ್ರತಿಯೊಂದು ಪ್ರಾಣಿಗಳಲ್ಲಿ ಘೋಷ ರೂಪದಲ್ಲಿ ವೇದ ಸೇರಿಕೊಂಡಿದೆ ಅಂತ ಹೇಳಿಬಿಟ್ಟು ಘೋಷ ದೇವರನ್ನ ಹೇಳ್ತಾ ಇದೆ. ಪ್ರತಿಯೊಂದು ಘೋಷ ವೇದ, ಅದಕ್ಕೆ ಘೋಷ ಎರಡಕ್ಕೆ ಶಬ್ದ ಕೇಳುತ್ತಲ್ಲ, ಯಾರನ್ನು ಹೇಳುತ್ತದೋ ದೇವರನ್ನು. ಯಾವಾಗಲೂ ಒಂದು ಮೆದೊಳಗೆ ಒಂದು ಸೌಂಡ್ ಬರ್ತಾನೆ ಇರುತ್ತೆ ಎಲ್ಲ ಕಡೆಯಿಂದ. ಎಲ್ಲ ಕಡೆಯಿಂದ ಏನು ಬರುತ್ತೆ? ಒಂದು ಸೌಂಡ್ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಅದು ಗೊತ್ತಾಯ್ತಾ? ಪ್ರತಿ ಇದರಲ್ಲೂ ಕೂಡ ಉದಾಹರಣೆಗೆ ಶಂಕರ್ ಇಟ್ಕೊಂಡು ಶಬ್ದ ಕೇಳಿಸುತ್ತೆ. ಮನೆಯಲ್ಲಿ ಹೋಗಿ ನೀವು ಖಾಲಿ ಪಾತ್ರೆ ತೊಗೊಂಡು ಕಿವಿ ಇಟ್ಕೊಂಡು ಸರ್ ಗೋ ಶಬ್ದ ಮಾಡುತ್ತೆ. ಖಾಲಿ ಪಾತ್ರೆ ಯಾವುದೇ ಖಾಲಿ ಪಾತ್ರೆ ಕಿವಿ ಹತ್ತಿರ್ತದೆ ಏನಾಗುತ್ತೆ? ಜೋರ ಶಬ್ದ ಮಾಡುತ್ತೆ. ಪ್ರತಿಯೊಂದರಲ್ಲೂ ಶಬ್ದ ಇದೆ, ಗೊತ್ತಾಯ್ತಾ? ಅದು ಕೇಳೋದಕ್ಕೆ ಕಿವಿ ಆಗಬೇಕೋ, ಈ ಶಬ್ದ ಗೊಳ್ಬೇಕಾದ್ರೆ ನಮ್ಗೆ ಗೊತ್ತಿರೋದಿಲ್ಲ. ಅದೇ ರೀತಿ ವೇದಗಳ ಶಬ್ದ ಅವಕ್ಕೆ ಅರ್ಥ ಇದೆ. ಇಲ್ಲಿ ಶಬ್ದ ಗೊತ್ತಿಲ್ಲದೆ ಶಬ್ದ ಇದೆ, ಗೊತ್ತಿಲ್ಲದೆ ಶಬ್ದಗಳಿಗೆ ಅರ್ಥ ಇದೆ. ಮತ್ತೆ ಗೊತ್ತಾಯ್ತಾ? ಶಬ್ದ ಅರ್ಥ ಇಲ್ಲದೆ ಶಬ್ದ ಇರೋ ಸಾಧ್ಯತೆ ಇದೆಯಾ? ಇಲ್ಲ. ಗೊತ್ತಾಯ್ತಾ? ಶಬ್ದ ಕಿವಿ ಕೇಳಿಸ್ತದೆ, ಅರ್ಥ ತಲೆಗೆ ಅರ್ಥ ಆಗಬೇಕು. ಆ ಅರ್ಥದಲ್ಲಿ ವೇದಗಳು ಅಷ್ಟು ದೊಡ್ಡದಾದ್ದರಿಂದ ವಿಶೇಷ ಉರುಣೇವ, ವಿಶೇಷ ಉರುಣೇವ ಅಂತ ಹೇಳಿದರೆ ಈ ಇದರಲ್ಲಿ ಉಣ್ಣೆ ತೆಗಿತಾರಲ್ಲ ರೇಷ್ಮೆ, ಇದರಲ್ಲಿ ಸುಮ್ಮನೆ ನೋಡಿದ್ರೆ ರೇಷ್ಮೆ ಗೊತ್ತಾಗಲ್ಲ ನಮಗೆ. ಅದು ಆಲ್ಟ್ ಅದು, ಎಲ್ಲರಿಗೂ ರೇಷ್ಮೆ ತೆಗಲಿಕ್ಕೆ ಬರೋದಿಲ್ಲ, ಅದು ಆಲ್ಟ್. ಅದು ಹೂ ಬಿತ್ಕೊಂಬ ಅಂತ ಹೇಳಿದರು, ಬಡಣ ಕಿತ್ಕೊಂಬಂದ. ಅದು ತಿಳುವಳಿಕೆ ಇಲ್ಲ ಅವರಿಗೆ. ಹೂ ಬಿಡಿಸೋದು ಆಲ್ಟ್ ತಾನೆ, ಅದು ಕೈಯೆಲ್ಲ ಕೈಕೊಂಬಂದ. ಅದು ಅದೇ ರೀತಿಯೇ ಒಳಗಿರೋ ಅರ್ಥ ತಿಳ್ಕೊಳ್ಳೋದು ಏನದು ಒಂದು ಕೌಶಲ ಅದಿರಬೇಕದು. ಹೇಗೆ ಬಿಸದಲ್ಲಿ ಉರುಣೆ ಇದ್ದರೂ ಹೇಗೆ ಗೊತ್ತಾಗೋದಿಲ್ವೋ ಶಬ್ದ ಬ್ರಹ್ಮ ಹಾಗೆ ವಿಶೇಷ ಉರುಣೆ ವಲಕ್ಷತೆ ಯಾರಿಗೆ ವಿಚಾರ ಮಾಡಿದವ್ರಿಗೆ ಅರ್ಥ ಆಗತ್ತೋ ಬೇಡವರಿಗೆ ಗೊತ್ತಾಗೋದಿಲ್ಲ. ಏನು ಬಿಸ ಶಬ್ದಕ್ಕೆ ಅದಿರೋದಕ್ಕೆ ಬಿಸ ಅಂತ ಬಿಸ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಬಿಸ ಅಂದ್ರೆ ಅಷ್ಟೇ ಅದಕ್ಕೆ ಆಶ್ರಯವಾದ ವಸ್ತು. ಬೇರೆ ಕಡೆ ಬಿಸ ಅಂದರೆ ಕಮಲದ ಹೆಸರಿಗೂ ಬಿಸ ಅಂತ ಕರೀತಾರೆ. ಇಲ್ಲಿ ಆ ಅರ್ಥ ತಗೋಬಾರದು. ಹಾಂ, ಬ್ರಹ್ಮೇತಿ ಶೇಷ ಯಥೋರ್ಣ ನಾಭಿರ್ಹೃದಯ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಈಗ ಯಥೋರ್ಣ ನಾಭಿಹಿ ಅದು ಬೇರೆ ರೀತಿ ಎಕ್ಸ್ಪ್ಲನೇಷನ್ ಇದೆ. ಯಥೋರ್ಣ ನಾಭಿರ್ಹೃದಯಾತ್ ಊರ್ಣ ಮುದ್ವಹತೇ ಮುಖಾತ್ ಆಕಾಶಾತ್ ಘೋಷವಾನ್ ಪ್ರಾಣೋ ಮನಸ ಅಸ್ಪರ್ಶ ರೂಪಿಣ ಪ್ರಾಣಾದಿಭಿರ್ಬೀಯತೆ ಇತಿ ಉಕ್ತಂ ತತ್ ಪ್ರಕಾರ ಮಹ ಯಥಿ. ಪ್ರಾಣದೇವರು ಮೊದಲಾದವರಿಗೆ ಗೊತ್ತು ಅಂತ ಹೇಳಿದರಲ್ಲ, ಹೇಗೆ ಗೊತ್ತು ಅಂತ ಹೇಳಿದ್ದಾರೆ. ಯಥಾ ಊರ್ಣನಾಭಿಹಿ ನಾಭಿಹಿ ಏನಾದ ಹೃದಯ ದಾ ಬಿಟ್ಟೋಗ್ಬಿಟ್ಟಿದೆ. ಹೃದಯಾತ್ ಋಣವಾದಿಹಿ ನಾಭಿಹಿ ಎಲ್ಲ ಆಯಿತು. ಯಥೋರ್ಣ ನಾಭಿರ್ ಹೃದಯಾತ್ ಅಲ್ಲೂ ದಾ ಬಿಟ್ಟೋಗಿ ಇಲ್ಲೂ ಬಿಟ್ಟೋಗ್ಬಿಟ್ಟಿದೆ. ಹೃದಯಾತ್ ಊರ್ಣ ಉದ್ಧೃತ್ಯ ಮುಖಾದುದ್ವಹತೆ ಅದು ನಮಗೆ ಬಿಡೋರಿಗೆ ಬರೋದಿಲ್ಲ. ಯಾರಿಗೆ ಸಾಧ್ಯ ಅದು ಅದಕ್ಕೆ ಮಾತ್ರ ಸಾಧ್ಯ. ತಗೊಂಡು ಮೇಲ್ ತಂದು ಅದನ್ನೆಲ್ಲ ಬೆಲೆ ಹೆಣೆಯುತ್ತೆ. ಮುಖಾದುದ್ವಹತೆ ನಿಷ್ಕಾಸಯಿತಿ ಪುನರ್ಗ್ರಸತಿ ಮತ್ತು ನುಂಗ್ಲಕ್ಕೂ ಬರುತ್ತೆ, ಅದಕ್ಕೆ ಕಟ್ಲಕ್ಕೂ ಬರುತ್ತೆ ನುಂಗ್ಲಕ್ಕೂ ಬರುತ್ತೆ. ಸಚ ಏವಂ ಘೋಷವಾನ್ ಆಕಾಶಗುಣ ಶಬ್ದ ವ್ಯಕ್ತಿಮಾನ್ ಆ ರೀತಿಯಲ್ಲಿ ಇದು ವ್ಯಕ್ತಿಯನ್ನು ಹೊಂದಿದೆ. ವ್ಯಕ್ತಿ ಮಾಡೋ ಸಾಮರ್ಥ್ಯ ಅದಕ್ಕೆ ಆಗಿದೆಯೋ ಆಕಾಶಕ್ಕೆ ಶಬ್ದ ವ್ಯಕ್ತಿ ಮಾಡೋ ಸಾಮರ್ಥ್ಯ ಇದೆ, ಅದರೊಳಗೆ ಅರ್ಥ ತುಂಬಿರುತ್ತೆ. ಛಂದಾಂಸಿ ಬೀಯಂತೆ ಅನೇನೇತಿ ಛಂದೋಮಯ ಛಂದೋಮಯೋ ಅಮೃತಮಯ ಸಹಸ್ರ ಪದವೀಂ ಪ್ರಭು ಓಂಕಾರೇಶು ಓಂಕಾರೇಶ್ವಂಚಿತಾಂ ಸ್ಪರ್ಶ ಸ್ವರ ಉಷ್ಮ ಅಂತಸ್ಥಭೂಷಿತಾಂ ಛಂದೋಮಯ ಅಮೃತಮಯ. ಛಂದೋಮಯ ಅಂದ್ರೆ ಏನು? ಇಲ್ಲೂ ಕೂಡ ಅಷ್ಟೆ, ಮೀಯಂತೆ. ಈ ಮೂರರ್ಥನೂ ಅಲ್ಲ, ಮೂರರ್ಥ ಛಂದೋಭಿ ಮೀಯಂತೆ ಅಂಥೇಳಿ ಅನೇನೇತಿ ಛಂದೋಮಯ. ಮೀಯಂತೆ ಬೇಡ, ಮೀಯತೆ ಸಾಕು, ಏಕವಚನ ಅದು. ಛಂದಾಂಸಿ ಮೀಯಂತೆ ಅಥವಾ ಛಂದೋಭಿಗಿ ಮೀಯತೆ ಛಂದಾಂಸಿ ಮೀಯಂತೆ. ಛಂದಾಂಸಿ ಇದ್ದಾಗ ಮೀಯಂತೆನೆ ಕರೆಕ್ಟು, ಸ್ವಾತಂತ್ರ್ಯನ ತಿಳಿತಾನೆ ಅದಕ್ಕೆ ಛಂದೋಮಯ. ತೇನ ಅಮೃತಮಯ ಮತ್ಪ್ರಸಾದೇನ ಮೋಕ್ಷದ. ಅಮೃತಮಯ ಅಂದರೆ ಮೋಕ್ಷ ಕೊಡುವವನು, ಎರಡೂ ಇದೆ. ಛಂದೋಮಯ ವೇದ ಪ್ರತಿಪಾದ್ಯರಾಗಿದ್ದಾನೆ, ವೇದ ತಿಳಿತಾ ಇದ್ದಾನೆ. ವೇದಾಂತಕೃತ್ ವೇದ ವಿದೇವ ಚಾಹಂ, ವೇದ ವಿತ್ತಂದರು ಛಂದೋಮಯ ಅಂತ ಅರ್ಥ. ಅಮೃತಮಯ ಮೋಕ್ಷಪ್ರದ ಮದಂತ ರೂಪ ವಿಷಯ ಆಸ್ಪರ್ಶೋ ವಿಷ್ಣು ತಂ ರೂಪಯತಿ ಇತಿ ಆಸ್ಪರ್ಶ ರೂಪಿ ಪ್ರಾಣಸ್ಯ ಮನಃ. ಅಂಥ ಪರಮಾತ್ಮನ ಸಹಸ್ರ ಪದವೀಂ ಪ್ರಭು ಓಂಕಾರೇಶು ಅಂಚಿತಾಂ ಸ್ಪರ್ಶ ಸ್ವರ ಊಷ್ಮ ಅಂತಸ್ಥಭೂಷಿತಾಂ. ಸ್ಪರ್ಶಾಕ್ಷರಗಳು, ಸ್ವರಗಳು, ಊಷ್ಮಗಳು, ಅಂತಸ್ಥಗಳು, ಅವುಗಳಿಂದ ತುಂಬಿರತಕ್ಕಂಥ ಓಂಕಾರದಲ್ಲಿ ಪರಮಾತ್ಮ ಪ್ರತಿಪಾದ್ಯನಾಗಿ ಇದ್ದಾನೆ. ತೇನ ಆಸ್ಪರ್ಶೋ ವಿಷ್ಣು ತಂ ರೂಪಯತಿ ಇತಿ ಆಸ್ಪರ್ಶ ರೂಪಿ ಪ್ರಾಣಸ್ಯ ಮನಃ. ತೇನ ಸ್ವಮನಸ ಸಹಸ್ರ ಪದವೀಂ ಮದಂತ ರೂಪ ವಿಷಯ ಮದನಂತ ರೂಪ ವಿಷಯಾಂ ಓಂಕಾರೇಶು ತ್ರಿಮಾತ್ರಾದಿ ಅನಂತ ಮಾತ್ರಾವಸಾರ ಪ್ರಣವೇಶು ಅಂಚಿತಾಂ ಸ್ಪಷ್ಟವ್ಯಕ್ತಾಂ. ಪರಮಾತ್ಮ ಓಂಕಾರಗಳಲ್ಲಿ ಓಂಕಾರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಓಂಕಾರಗಳು ಎಷ್ಟಿವೆ ಅಂದರೆ ತ್ರಿಮಾತ್ರ ಪೂರ್ವಂ ಅನಂತ ಮಾತ್ರಾಂತ ಉದಾಹರಂತಿಯಂ. ಮತ್ತು ಇದರಲ್ಲಿ ಬಂದಿದೆ ಮೇಲಕ್ಕೆ ಮೂರೇ ಅಕ್ಷರ ಕಾಣುತ್ತೆ, ತೀರಾ ಸಾಮಾದ್ರಿಗೆ ಒಂದು ಅಕ್ಷರ ಕಾಣುತ್ತೆ ಓಂ ಅಂದರೆ. ಸ್ವಲ್ಪ ಬಿಡಿಸಿದರೆ ಮೂರಾಗತ್ತೆ, ಇನ್ನೂ ಬಿಡಿಸಿದರೆ ಎಂಟಾಗತ್ತೆ, ಇನ್ನೂ ಬಿಡಿಸಿದರೆ ಇನ್ಫೈನೆಟ್ ಆಗತ್ತೆ. ಗೊತ್ತಾಯ್ತಾ? ತ್ರಿಮಾತ್ರ ಪೂರ್ವಂ ಅನಂತ ಮಾತ್ರಾಂತಂ. ಪ್ರತಿಯೊಂದರೊಂದು ಪರಮಾತ್ಮ ವಾಚ್ಯನಾಗಿಬಿಟ್ಟು ಅನಂತ ಮಾತ್ರ ಓಂಕಾರದಿಂದ ವಾಚ್ಯ. ಓಂಕಾರ ಅನಂತ ಮಾತ್ರೆಗಳಿವೆ. ಅನಂತ ಮಾತ್ರ ಒಂದೊಂದು ಮಾತ್ರೆಯಿಂದ ಒಂದೊಂದು ರೂಪ ಆದರೆ ಅನಂತ ರೂಪ ಅಲ್ಲಿ. ಗೊತ್ತಾಯ್ತಾ? ಇಲ್ಲಿ ಮೂರು ರೂಪನೇ ಯಾತಕ್ಕೆ ಹೇಳಿದರು ಮೊದಲಿಗೆ ಅಂದರೆ ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಸ್ಥಿತಿ ಲಯ ಯಾಕೆ ಎಲ್ಲ ಕಡೆ ಸ್ಪೆಸಿಫಿಕ್? ಎಲ್ಲರಿಗೂ ಮೂರು ಇದ್ದೇ ಇದೆ. ಜಡ ಪದಾರ್ಥಕ್ಕೂ ಏನಿದೆ? ಸೃಷ್ಟಿ ಸ್ಥಿತಿ ಲಯ ಇದೆ. ಉಳಿದ ಎಲ್ಲ ಎಲ್ಲರಿಗಿಲ್ಲ, ಜ್ಞಾನ ಅಜ್ಞಾನ ಅವೆಲ್ಲ ಜಡ ಪದಾರ್ಥಕ್ಕಿಲ್ಲ. ಆದ್ದರಿಂದ ಮೂರು ಕಾಮನ್ ಟು ಆಲ್. ಅದಕ್ಕೆ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಸೃಷ್ಟಿ ಸ್ಥಿತಿ ಲಯ ಕಾರಣ ರೂಪ ಇಷ್ಟೇ ಹೇಳಿಬಿಡ್ತಾರೆ, ಯಾಕಂದರೆ ಎಲ್ಲರಿಗೂ ಅಪ್ಲಿಕಬಲ್ ಆಗಲಿ ಅಂತೇಳಿ. ಅದು ಇನ್ನೂ ತೊಗೊಂಡ್ಬಿಟ್ಟಾಗ ಡೀಟೇಲ್ಸ್ ಬೇಕಾದಾಗ ಅದನ್ನು ಸೇರಿಸ್ಕೋಬೇಕು. ಅದಕ್ಕೆ ಹೇಳ್ತಾರೆ ದೇವರು ಸೃಷ್ಟಿ ಸ್ಥಿತಿ ಲಯ ಕಾರಣ ಎಲ್ಲರಿಗೂ, ಆದರೆ ಹೆಚ್ಚೆಚ್ಚು ಗುಣ ಯಾರಿಗಿದೆಯೋ ಅವರಿಗೆ ಅದಕ್ಕೂ ಕಾರಣನಾಗಿ ದೇವರಿದ್ದಾನೆ ಅಂತೆ. ತತ್ವ ಸಂಖ್ಯಾದಲ್ಲಿ ಓದಬೇಕು. ಕೊನೆಗೇನಂತ ಹೇಳ್ತಾರೆ, ಸೃಷ್ಟಿ ಸ್ಥಿತಿ ಸಮೃದ್ಧಿಶ್ಚ ನಿಯಮ ಅಜ್ಞಾನ ಬೋಧನೆ ಬಂಧೋ ಮೋಕ್ಷಂಚ ಸುಖಂ ದುಃಖೆ ಅಂತೇಳಿ ಹೇಳ್ತಾ ವಿಷ್ಣುನಾಶ ಸಮಸ್ತಸ್ಯ ಸಮಾಸ ವ್ಯಾಸಯೋಗತಃ ಅಂತ ಹೇಳಿದ್ದಾರೆ. ಸಮಾಸ ಅಂದರೆ ಕಡಿಮೆ ಇರೋರಿಗೆ ಅಷ್ಟನ್ನು ದೇವರು ಮಾಡ್ತಾನೆ, ಹೆಚ್ಚಿರೋರಿಗೆ ಅಷ್ಟನ್ನು ದೇವರು ಏನು ಮಾಡ್ತಾನೆ. ಯಾರ್ಯಾರು ಎಷ್ಟೆಷ್ಟು ಇದೆಯೋ ಅಷ್ಟರ ಕಂಟ್ರೋಲ್ ಯಾರ ಮೇಲಿದೆ? ದೇವ್ರ ಮೇಲಿದೆ. ಮಿನಿಮಮ್ 3, ಅದಕ್ಕಾಗಿ ತ್ರಿಮಾತ್ರ ಪೂರ್ವಂ ಅಂತ ಹೇಳಿದರು. ತ್ರಿಮಾತ್ರ ಪೂರ್ವಂ ಅನಂತ ಮಾತ್ರ ಅಂತಂ ಅಂಚಿತಾಂ ಅಂದರೆ ಸ್ಪಷ್ಟವ್ಯಕ್ತಾಂ, ಸ್ಪಷ್ಟ ವ್ಯಕ್ತವಾದದ್ದು ಅಷ್ಟು. ತದ್ವ್ಯಾಖ್ಯಾನ ರೂಪಾಂ ಸ್ಪರ್ಶಾದಿ ವರ್ಣೈಹಿ ಅಲಂಕೃತಾಂ ಅಸ್ಯಾಪಿ ಉತ್ತರೇಣ ಅನ್ವಯ. ಮುಂದೆ ಅದೆಲ್ಲ ಕೆಲವು ವಾಕ್ಯಗಳು ಕೆಲವರಲ್ಲಿದೆ, ಕೆಲವರಲ್ಲಿಲ್ಲ. ಅದಕ್ಕೆ ಅದನ್ನೇನು ಮಾಡಿದ್ದಾರೆ, ಉತ್ತರೇಣ ಅನ್ವಯ ಇದರಲ್ಲಿ ಹಾಕಿದ್ದಾರೆ. ಗುಹ್ಯದರ್ಶನಾದಿ ಭೇದೇನ ವಿಚಿತ್ರ ಭಾಷಾ ವಿತತಾಂ ಛಂದೋಭಿಹಿ ತ್ರಿಚತುರುತ್ತರೈಹಿ ಅನಂತಪಾರಾಂ ಬೃಹತೀಂ ಸೃಜತಿ ಆಕ್ಷಿಪತೆ ಸ್ವಯಂ. ವೇದ ಒಂದು ಕಡೆ ನೋಡಿದರೆ ಓಂಕಾರದಿಂದ ಮೂಲ ಓಂಕಾರ, ಓಂಕಾರದ ವಿಸ್ತಾರಣೆ ಅನಂತ ವೇದಗಳು. ಅದರಲ್ಲಿ ಅಷ್ಟು ಕೆಪ್ಯಾಸಿಟಿ, ಒಂದು ಓಂಕಾರದೊಳಗೆ ಎಷ್ಟು ಕೆಪ್ಯಾಸಿಟಿ ಅಂದರೆ ಅನಂತ ವೇದಗಳನ್ನು ಅಕಾಮಡೇಟ್ ಮಾಡಿ ಇಟ್ಕೊಂಡಿದೆ. ಎಲ್ಲದರಿಂದ ಪರಮಾತ್ಮ ವಾಚನಾಗಿದ್ದಾರೆ. ಅವ್ಯಾಹುದಂತೆ ಪ್ರತಿಪಾದಕವಾದಂತಹ ವೇದ ಶಬ್ದಗಳು, ಪ್ರತಿಪಾದ್ಯವಾದ ಭಗವದ್ ರೂಪಗಳು ಕ್ಲಿಯರಾಗಿ ಕಾಣಿಸುತ್ತೆ. ಒಂದು ಮೋಸಂಬಿಯನ್ನು ಬಿಡಿಸಿದ್ರೆ ಎಷ್ಟು ತೊಳೆ ಬರುತ್ತೆ, ಕಲಿಸ್ದಂಡ್ ಎಷ್ಟು ವಿಕಾಸಗೊಳ್ಳುತ್ತೆ, ಆ ಥರ ಕಾಂಪ್ಯಾಕ್ಟ್ ಇದ್ದು ಇಷ್ಟು ದೊಡ್ಡದ ರಾಶಿಯಾಗಿ ಕಾಣಿಸುತ್ತೆ. ಆ ರೀತಿ ಇದೆ. ಇನ್ನೊಂದೇನು ಅಂದರೆ ವಿಚಿತ್ರ ಭಾಷಾ ವಿತತಾಂ ಛಂದೋಭಿಹಿ ಚತುರುತ್ತರೈಹಿ ಅನಂತಪಾರಾಂ ಬೃಹತೀಂ ಸೃಜತಿ ಆಕ್ಷಿಪತೆ ಸ್ವಯಂ. ವಿಚಿತ್ರ ಭಾಷಾ ವಿತತಾಂ, ನೆಕ್ಸ್ಟ್ ಪಾಯಿಂಟ್. ಆಗಮ ಯಾತಕ್ಕೆ ಕಷ್ಟ ಅಂದರೆ ವಿಚಿತ್ರ ಭಾಷೆಗಳಿಂದ ತುಂಬ ಹೋಗಿಬಿಟ್ಟಿದೆ. ವಿಚಿತ್ರ ಭಾಷೆಗಳಂದ್ರೇನು? ಹೇಳೋ ರೀತಿ ಮಕ್ಕಳ ಭಾಷೆ ಅಲ್ಲ, ಇಂಗ್ಲೀಷ್ ಅಲ್ಲ, ಏನದು ಅವ್ರು ವ್ಯವಹಾರ ಮಾಡೋ ರೀತಿಯೇ ಬೇರೆ ಅಂತ. ಅವ್ರ ಕಮ್ಯುನಿಕೇಷನ್ ಮೆಥಡ್ ಟೋಟಲಿ ಡಿಫ್ರೆಂಟ್, ಗೊತ್ತಾಯ್ತಾ? ವಿಚಿತ್ರ ಭಾಷಾ ವಿತತ, ಅಲ್ಲಿ ಶಬ್ದಗಳು ಇದ್ದರೂ ಕೂಡ ಅವ್ರು ಹೇಳೋ ರೀತಿ, ಉಪಯೋಗಿಸೋ ರೀತಿ ವಿಚಿತ್ರ ಶಾಸ್ತ್ರಗಳು. ಅದೇನೇನು ತಿಳ್ಕೊಂಬಿಟ್ರದನ್ನು, ಆ ಡಿಫಿಕಲ್ಟ್ ಆಗಿರೋ ಶಾಸ್ತ್ರನ ಯಾರು ಬೇಕಾದ್ರೆ ಓದೋದು ಅಂತ ತಿಳ್ಕೊಂಡು ಅಪಾರ್ಥ ಮಾಡಿಕೊಂಡು ಆ ಅರ್ಥ ಇಲ್ಲ ಅಂತ ಬೈದು ಹಾಕಿಬಿಟ್ರು ಕೊನೆಗೆ. ಅದಕ್ಕೆ ಅರ್ಥ ಬೈದಾಗಷ್ಟೇ. ನಿಜವಾಗಲೂ ಕೂಡ ಆ ಫೀಲ್ಡ್ಗೆ ಹೋದಾಗ ಏನಾಗಬೇಕದನ್ನು ಅಲ್ಲಿ ಆ ಫೀಲ್ಡಲ್ಲಿ ಎಂಟ್ರ್ ಆಯ್ತು ತಿಳ್ಕೊ. ವಿಚಿತ್ರ ಟೆಕ್ನಿಕಲ್ ಅಂತ ಅರ್ಥ. ವಿಚಿತ್ರ ಭಾಷೆ ಟೆಕ್ನಿಕಲ್ ಲ್ಯಾಂಗ್ವೇಜ್ ಬೇರೆ, ಆರ್ಡಿನರಿ ಲ್ಯಾಂಗ್ವೇಜ್ ಬೇರೆ. ಈ ಪುರಾಣ ಪುಣ್ಯಕಥೆಗಳೆಲ್ಲ ಏನವೆಲ್ಲ ಟೆಕ್ನಿಕಲ್ ಅವೆಲ್ಲ. ಜನಗಳೆಲ್ಲ ಏನು ಮಾಡಿ ಬರೀ ಸಂಸ್ಕೃತ ಡಿಸ್ಟೆಂಟ್ ಇಟ್ಕೊಂಡು ಅರ್ಥ ಹೇಳಿಬಿಟ್ರೆ ತೀರ ಕೆಟ್ಟ ಅರ್ಥ ಬರುತ್ತೆ. ಆ ರೀತಿ ಮಾಡಿಕೊಂಡು ವಿಚಿತ್ರ ವಿತತ ತುಂಬಿ ಹೋಗಿದೆ. ವಿಚಿತ್ರವಾದ ಭಾಷೆ ಸಂಪೂರ್ಣ ತುಂಬಿ, ಅದಕ್ಕೊಂದು ಆಚಾರ ತುಂಬ ಡೀಟೇಲಾಗಿ ತಾತ್ಪರ್ಯ ಏನು ವಿಚಿತ್ರ ಭಾಷಾ ವಿತತ ಅಂದರೆ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ನೋಡೋಣ. ಛಂದೋಹಿ ಚತುರುತ್ತರೈಹಿ ಮತ್ತು ವೇದಗಳಿಗೆ ಪೋಷಕವಾಗಿವೆ. ಅನಂತಪಾರ ಎಂಡ್ಲೆಸ್ ಆಗಿವೆ. ಬೃಹತಿ ಮರ್ತ ತುಂಬ್ಕೊಂಡ್ಬಿಟ್ಟಿದೆ. ಸೃಜಿತಿ ಆಕ್ಷಿಪತೆ ಸ್ವಯಂ. ಇಂಥ ವೇದಾದಿಗಳ ಅಭಿವ್ಯಕ್ತಿಯಾಗಲಿ ಅದರ ವಿಸ್ತಾರ ಪ್ರಕಾಶನವಾಗಲಿ ಸ್ವಯಂ ದೇವರಿಂದನೇ ಸಾಧ್ಯ ಹೊರತು ಸ್ವಾತಂತ್ರ್ಯನ ಉಳಿದು ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಛಂದಸ್ತ್ರಿ ಉಷ್ಣಿಕ್ ಅನುಷ್ಟುಪ್ ಬೃಹತಿ ಪಂಕ್ತಿರೇವಚ ತ್ರಿಷ್ಟುಪ್ ಜಗತಿ ಅತಿ ಛಂದೋ ಹ್ಯಷ್ಟಿ ಅತ್ಯಷ್ಟಿ ಜಗತ್ ವಿರಾಟ್. ಇವಿಷ್ಟು ಛಂದ ಪ್ರಧಾನ ಛಂದಸ್ಸುಗಳು. ಕಿಂ ವಿಧತ್ತೆ ಕಿಮಾಚಷ್ಟೆ ಕಿಮನೂದ್ಯ ವಿಕಲ್ಪೇ ಇತ್ಯಶ್ಚ ಹೃದಯ ಲೋಕೆ ನಾಣ್ಯೋ ಮದ್ವೇದ ಕಶ್ಚನ. ಅವಿಷ್ಟು ನಾಡಿತ್ತು. ಅದು ಅರ್ಥ ಭಾಷೆ ಬಗ್ಗೆ ವಿಚಾರಗಳು, ಇದ್ರ ಬಗ್ಗೆ ವಿಚಾರ, ಛಂದಸ್ಸಿನ ಬಗ್ಗೆ ಎಲ್ಲ ಹೇಳ್ತಾರೆ. ನಾಳೆ ಅಲ್ಲ, ನಾಡಿದ್ದು ಪಾಠ. ಅದೇ ಪಾಠ ಇಲ್ಲ, ನಾಳೆ ಇಲ್ಲ, ನಾಡಿದ್ದು ಇಲ್ಲ, ಶುಕ್ರವಾರ ಪಾಠ. ಸರ್ವೇ ನಾಳೆ ಗ್ರಹಣ ಶುರು ಹಿಡಿಯೋದು ಬೇಗ ಹಿಡಿದು ಕೂಡ ಅದು ಆಗಿ ಲೆಕ್ಕಕ್ಕೆ ಬರೋಲ್ಲ. ಲೆಕ್ಕಕ್ಕೆ ಬರೋದು ಚಂದ್ರ ಕಂಡ ಮೇಲೆ, ಅಂದರೆ ಸೂರ್ಯ ಮುಳುಗಿದ ಮೇಲೆ. ಆ ಸೂರ್ಯಾಸ್ತ ಎಷ್ಟೊತ್ತಿಗೆ ನೋಡ್ಕೊಂಬಿಟ್ಟು ಆ ಸುಮಾರು 6:20, 6:24 ಬರುತ್ತೆ. ಪೇಪರ್ ನೋಡ್ಕೊಡಿ, ನಾಳೆ ಪೇಪರ್ ಉಂಟು. ಪಂಚಾಂಗದಲ್ಲೆಲ್ಲ ಎಲ್ಲ ಊರಿಂದ ಹಾಕ್ಲಿಕ್ಕೆ ಬರಲ್ಲ ಅಂತ ಏನು ಮಾಡಿಬಿಡ್ತಾರೆ, ನಮ್ಮ ಲೋಕಲ್ ಊರಿಗೆ ಹಾಕ್ಬಿಟ್ಟಿರ್ತಾರೆ ಅಷ್ಟೇ. ಅದಕ್ಕೆ ನಾವು ನಮ್ಮ ಬೆಂಗಳೂರಿಗೆ ನೋಡ್ಕೋಬೇಕಾದ್ರೆ ಇಂಟರ್ನೆಟ್ಟಲ್ಲಿ ನೋಡ್ಬೋದು, ಇಲ್ಲ ಇದಕ್ಕೆ ಪೇಪರಲ್ಲಿ ಕಾಣಿಸುತ್ತೆ. ಅದನ್ನು ನೋಡ್ಕೊಂಬಿಟ್ಟು ಸೂರ್ಯಾಸ್ತ ಕರೆಕ್ಟಾಗಿ ಚಂದ್ರ ದರ್ಶನ ಆಗುತ್ತೆ. ಮೋಡ ಇದು ಕಾಣಿಸ್ತೇ ಹೋದ್ರೂ ಯೋಚನೆ ಇಲ್ಲ, ಆ ಟೈಮ್ ನೋಡ್ಕೊಂಬಿಟ್ರೆ ಆಯ್ತು. ಅಲ್ಲಿ ಹಿಡಿದು ಸ್ನಾನ ಮಾಡಬೇಕು. ಆ ಬಿಡೋದು 8:42, 8:42 ಕೂಡ ಜಪ ಪಾರಾಯಣ ಏನು ಬೇಕಾದ್ರೂ ಮಾಡ್ಬೋದು, ಗೊತ್ತಾಯ್ತಾ? ಮಧ್ಯಕಾಲ 7:38 ಅರೌಂಡ್. ಮತ್ತು ನಮಗೆ ಕಾಣಿಸಿದ ಲೆಕ್ಕ, ನಮಗೆ ಕಾಣಿಸಿದ ಲೆಕ್ಕದೊಳಗೆ ಅರ್ಧ ಆಗ್ಬೋದು. ಆವತ್ತಿಗೆ ತರ್ಪಣ, ಎಲ್ಲ ತರ್ಪಣ, ದೇವ ಋಷಿ ತರ್ಪಣ, ಪಿತೃ ತರ್ಪಣ, ಆಚಾರ್ಯ ಎಲ್ಲ ಕೊಡ. ಬೆಳಗ್ಗೆ ಏನಿಲ್ಲ, ಮಧ್ಯಕಾಲ ಆಗ್ತಿರ್ಲಕ್ಕೆ ಕರೆಕ್ಟಾಗಿ ಆಗ್ತಿರ್ಲಕ್ಕೆ ಕೊಟ್ಬಿಟ್ರೆ ಪೂರ್ವ ಅಲ್ಲ ಉತ್ತರನೇ. ಹಾಂ, ಬೆಳಗ್ಗೆ ಏನು ಬರೀ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಬಿಟ್ಬಿಡೋದು ಅಷ್ಟೇ. ಹಾಂ, ನಿರ್ಮಾಲ್ಯ ತೀರ್ಥ ತೆಗೆದುಕೊಂಡಿರ್ಬೇಕು, ಆಗ ತರ್ಪಣಕ್ಕೆ ಬೇಕಾಗತ್ತೆ, ಆಗ ತರ್ಪಣಕ್ಕೆ ಬೇಕಾಗತ್ತೆ, ತೆಗೆದಿಟ್ಕೊಂಡು ಬಿಟ್ಟಮೇಲೆ ಮತ್ತೆ ಇನ್ನೊಮ್ಮೆ ನಿರ್ಮಾಲ ಮಾಡಬೇಕು ನಾನು ಬಿಟ್ಟಮೇಲೆ. ಆಮೇಲೆ ಮತ್ತೆ ಮುಳಿದೆಲ್ಲ ಮಾಮೂಲು ಪೂಜೆ. ನಿರ್ಮಾಲ್ಯ ತಗೋಬೋದು, ಬೆಳಗ್ಗೆ ತಗೋಬೋದು, ಏನ ಅದು ಬೇರೆ ಇಟ್ಕೊಂಡು ತಗೋಬೇಕು, ಸಾಯಂಕಾಲಕ್ಕೆ ಬೇರೆ ಇಟ್ಕೊಂಡ್ಬಿಟ್ಟು ತಗೋಬೇಕು. ಏನಾಗಲ್ಲ, ಆಗಲ್ಲ, ಆಗಲ್ಲ. ತೀರ್ಥ ಅದು, ತೀರ್ಥ ಗ್ರಹಣ ದೋಷ ಇಲ್ಲೇ ಇಲ್ಲ. ದೋಷ ಆಗುತ್ತೆ. ಹಾ ಮಾಬೋರು ಏಕಾಚಿ ಬಿಟ್ಟು ಉಳಿದೇಶ ಎಲ್ಲ ಮುರ್ಸತ್ತೆ ಆಯ್ತಾ. ಮಾಮೂಲು ಸಂಧ್ಯಾ ಒಂದೆಲ್ಲ ಮಾಮೂಲೆ, ಬೆಳಿಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಸಾಯಂಕಾಲ ಸಾಯಂಕಾಲ ಸೂರ್ಯ ಐದು ಮುಕ್ಕಾಲು ಮಾಡಿಬಿಡು. ಸೂರ್ಯ ಹೋಗಿಕ್ಕಿಂತ ಮುಂಚೆ ಸಂಧ್ಯಾ ಮುಗಿಸ್ಬಿಟ್ಟಿರ್ಬೇಕಾಗಲೇ, ನಿಮ್ಗೆ ಆ ಟೈಮ್ ಸಿಗುತ್ತೆ ಇಲ್ಲಿ ಸ್ನಾನ ಮಾಡಿ ಜಪ ಕದ ಸಿಗುತ್ತೆ, ನೀವು ಹೋಗ್ಬಾರ್ದು. ಏ ದೇವ್ರ ಮುಟ್ಟಾಗಿಲ್ಲ, ಗ್ರಹಣ ಕಾಲದಲ್ಲಿ ದೇವ್ರನ್ನ ಭಸ್ಪರ್ಶೆ ಮಾಡಬಾರ್ದು, ತೆಗಿತೆ ಮುಟ್ಲೇಬಾರ್ದು. ಸರ್ವೇಂದ್ರಿ ನಿತ್ಯ ಗ್ರಹಣ ಯಾರು ಮುಟ್ಟೋದಿಲ್ಲ, ನಿತ್ಯ ಗ್ರಹಣದಲ್ಲಿ ಇದ್ದಾಗಿರ್ತ ಮಾಮೂಲು ಬಿಟ್ಟ ಮೇಲೆ ಬಿಟ್ಟ ಮೇಲೆಲ್ಲ ಮಾಮೂಲು. ಬೆಳಿಗ್ಗೆ ಏನು ಮಾಡಬೇಕು ಬೆಳಿಗ್ಗೆ? ಅವ್ರು ರಾತ್ರಿ ಮಾಡೋದು ಅಷ್ಟೇ, ರಾತ್ರಿ ಮಾಡಬೇಕು. ಅದು ನಾಳೆ ಹಸ್ತೋದಕ ಒಂದಿಲ್ಲ, ಉಳಿದೆಲ್ಲ ಮಾಮೂಲು. ಹಾಂ ವೇದ ನಾಳೆ ಬೆಳಿಗ್ಗೆನೇ ವೇದ ಶುರು. ಹೌದು ನಾಳೆ ಯಾವಾಗ ಗ್ರಸ್ತೋದಯ ಇದ್ದಾಗ ಇಡೀ ಮಧ್ಯಾಹ್ನ ಪೂರ್ತಿ ಏನೂ ತಗೊಳಂಗಿಲ್ಲ, ನಾಳೆ ಬೆಳಿಗ್ಗೆ ಏನೇನೂ ಇಲ್ಲ, ಬಿಟ್ಟ ಮೇಲೆ ಅಷ್ಟೇ.
ದೇವರಿಗೆ ನೈವೇದ್ಯ ಮಾಡಬೇಕು ಬೆಳಿಗ್ಗೆ
ಇಲ್ಲ, ನಾಳೆ ರಾತ್ರಿ ನಾಳೆ ಬಿಟ್ಟ ಮೇಲೆ, ನಾಳೆ ರಾತ್ರಿ ನಾಳೆ ರಾತ್ರಿ ಬಿಟ್ಟ ಮೇಲೆ, ಬಿಟ್ಟ ಮೇಲೆ ನೈವೇದ್ಯ ವ್ಯವಸ್ಥೆ ಎಲ್ಲ ಕಾಮನ್, ಅದೆಲ್ಲ ವ್ಯತ್ಯಾಸ ಆಗೋದಿಲ್ಲ. ಯಾವಾಗ ಅವಾಗ ಅವಾಗ ಬೇರೆ ಮದ್ಯ ಬೆಟ್ಟೆ ಮಾಡ್ಕೊಂಡು ಮಾಡ್ಬೋದು, ಅಥವಾ ರೇಷ್ಮೆ ಹಾಕೊಂಡಿದ್ದು ಬರುತ್ತೆ ಗಡಕಾರ ಬಿಟ್ಟ ಮೇಲೆ ಬರಲ್ಲ ಮತ್ತೆ. ಅದು ಬಿಟ್ಟ ಮೇಲೆ ಮದ್ಯದ ಮದ್ಯದ ಬೇರೆ ದಾರಿ ಇಲ್ಲ, ಬಿಟ್ಟ ಮೇಲೆ ಬಿಟ್ಟ ಮೇಲೆ ಬರಲ್ಲ, ಬಿಟ್ಟ ಮೇಲೆ ದಾವಳಿ ಗೋಳಿ ಯಾವುದೂ ಬರಲ್ಲ. ಗ್ರಹಣ ಕಾಲಕ್ಕೆ ಮಾಡ್ಬೋದು, ಗ್ರಹಣ ಕಾಲಕ್ಕೆ ಮಾಡು ಮೊದಲೇ ಒಂದು ಬೇರೆ ಪ್ರತ್ಯೇಕ ಬಡಿ ಇಟ್ಕೊಂಡಿದ್ರೆ ರೇಷ್ಮೆ ಪಟ್ಟಿ ಮಡಿ ಹಾಕೊಂಡ್ಬಿಟ್ಟು ಅದನ್ನು ಉಟ್ಕೊಂಡು ಮಾಡ್ಬೋದು, ಮದ್ದೆಯಲ್ಲಿ ಮಾಡ್ಬೇಕಾಗಿಲ್ಲ. ಅದು ಬರೋದಿಲ್ಲ ಬೋಧ ಕತೆ, ಮೊದಲು ಬಿಟ್ಟು ಸ್ನಾನ ಮಾಡ್ತೀರಿ ಗ್ರಹಣ ಹೇಳಿದ ತಕ್ಷಣ ಮೊದಲೇ ಒಣಗಾಕೊಂಡು ತಗೊಂಡು ಮಾಡ್ಬೋದು, ರೇಷ್ಮೆನೋ ಧಾವಳಿನೋ ತಗೊಂಡು ಮಾಡ್ಬೋದು. ಬಿಟ್ಟ ಮೇಲೆ ಮದ್ದೇನೇ ಆಗ್ಬೇಕು, ಇದಕ್ಕೆ ಬರೋದಿಲ್ಲ. ಮದ್ದನ್ನೇ ಯಾಕೆ ಮಾಡ್ತೀರಿ, ಮದ್ದು ಯಾಕೆ ಮಾಡ್ ಚೇ ಅದಕ್ಕೆ ಯಾಕೆ ಮಾಡಬೇಕು? ಮತ್ತೆ ಹಿಡಿದು ಒಂದು ಸ್ನಾನ ಬಿಟ್ಟು ಸ್ನಾನ ಅಷ್ಟೇ, ಮದ್ಯ ಕಾರಣನೇ ಇಲ್ಲ.
ಬೆಳಿಗ್ಗೆ
ಬರುತ್ತೆ ಅಂತ ಹೇಳಿದ್ರೆ ಬರುತ್ತೆ, ಆಮೇಲೆ ಬರಲ್ಲ, ಬಿಟ್ಟ ಮೇಲೆ ಯಾವುದು ಬರಲ್ಲ. ಕೊಡ್ಲೇಬೇಕು, ಸರ್ವಪಿತೃಗಳಿಗೆ ಕೊಡಬೇಕು, ತಿಲತರ್ಪಣನು ಕೊಡಬೇಕು. ಅದು ಗ್ರಹಣ ಶ್ರಾದ್ದ ಅಂತಾನೆ ಹೆಸರು, ಅದು ಗ್ರಹಣ ಶ್ರಾದ್ದಕ್ಕೆ ಎರಡು ಇನ್ನೊಂದು ಅದಕ್ಕೆ ಇದು ಮಾಡ್ಬೇಕು. ಇನ್ನು ಹಿರಣ್ಯ ಶ್ರಾದ್ದ ಮಾಡ್ಬೋದು, ಆಮ ಶ್ರಾದ್ದ ಮೂರು ಶ್ರಾದ್ದ ಮಾಡ್ಬೋದು. ಹಿರಣ್ಯ ಶ್ರಾದ್ದ ಅಂದ್ರೆ ದುಡ್ಡು ತೆಗೆದಿಡೋದು, ಆಮ ಶ್ರಾದ್ದ ಹಸಿ ಪದಾರ್ಥ ಕೊಡು, ಆ ಮೂರು ರೀತಿಯಲ್ಲಿ ಮಾಡು. ಇದು ಮಾಡಕ್ ಬರಲ್ಲ, ಗ್ರಹಣದಲ್ಲಿ ಶ್ರಾದ್ದ ಮಾಡೋಕಂತ ನಿಯಮ. ಬಟ್ ಈ ಶ್ರಾದ್ದ ಬರೋದಿಲ್ಲ ಆದ್ರಿಂದ ಕಾಲಶ್ರಾದ್ದ ಬಿಟ್ಟ ಮೇಲೆ ಮಾಡ್ಬೇಕು. ಕಾಲಶ್ರಾದ್ದ ಇರೋರು ಮಾಡ್ಲೇಬೇಕು, ಬಿಡಾಗಿಲ್ಲ, ಬಿಟ್ಟ ತಕ್ಷಣ ಮಾಡು, ಮೊದಲು ಮಾಡಾಗಿಲ್ಲ ಬಿಟ್ಟ ಮೇಲೆ ಮಾಡು, ತಪ್ಸ್ಲಕ್ ಬರಲ್ಲ. ಸ್ಪರ್ಶಕಾಲದಲ್ಲಿ ಮಾಡಾಗಿಲ್ಲೇ ಇಲ್ಲ, ಬಿಟ್ಟ ಮೇಲೆ ಗ್ರಹಣ ಬಿಟ್ಟ ಮೇಲೆ ನಿರ್ಮಾಣ. ಸ್ಪರ್ಶಕಾಲ ದೇವರೇ ಮುಟ್ಟ, ದೇವರು ಸ್ಪರ್ಶ ಮಾಡಾಗಿಲ್ಲ. ಅವ್ರಿಗೆಲ್ಲ ಬರುತ್ತೆ, ಅವ್ರಿಗೆಲ್ಲ ಸೂರ್ಯಾಸ್ತದವರೆಗೂ ತಗೋಬೋದು, ಏನು ತೊಂದರೆ ಇಲ್ಲ. ಅವ್ರಿಗೇನು ಕಾರಣ ಇಲ್ಲ, ಗರ್ಭಿಣಿಯವರು ಮಾತ್ರ ಬೆಳಕು ಬಿಡದಾಗ ಬರಬೇಕು, ಮಗು ದೋಷ ಇಲ್ಲ. ಗ್ರಹಣ ನೋಡಲೇಬಾರ್ದು, ಯಾರು ಗ್ರಹಣ ನೋಡಬಾರ್ದು, ಗ್ರಹಣ ನಿಶ್ಚಿತ. ಎಷ್ಟೊತ್ತು ನೋಡಿ, ಈಗ ನೋಡ್ಕೊತೀರಿ, ಒಂದೇ ನೋಡಿ ಬಿಟ್ಬಿಟ್ರೆ ಆಯ್ತು. ಕೆಲವರು ನೋಡ್ಲೇಬಾರ್ದು, ಸೂರ್ಯಗ್ರಹಣ ನೋಡಲೇಬಾರ್ದು, ಚಂದ್ರಗ್ರಹಣ ಅಷ್ಟೇ. ಅದಕ್ಕೆ ಹುಟ್ಟೋ ಸೂರ್ಯ ಮುಳುಗೋ ಸೂರ್ಯ ನೋಡಬಾರ್ದು, ಗೊತ್ತಾಯ್ತಾ? ಆಕಸ್ಮಿಕ ಹೋಗ್ಕಂಡ್ರೆ ದೋಷ ಇಲ್ಲ, ಹುಡುಕಿ ನೋಡ್ಬಾರ್ದು, ನೋಡಿದ್ರೆ ಕಣ್ಣು ಹೋಗುತ್ತೆ ಅಂತ ಸ್ಮಾರ್ಟ್ ಸೈನ್ಸ್ ಕೂಡ ಹೇಳುತ್ತೆ, ನೋಡ್ಬಾರ್ದು ಅಂತ ಹೇಳ್ತಾರೆ. ಸೂರ್ಯ ನೇಕಟೆಯಿಂದ ಎಂದೂ ನೋಡ್ಬಾರ್ದು. ಹಾ ಯಾವುದನ್ನ ಆದರೂ ನೋಡ್ಬಾರ್ದು, ನಮಗೆ ಹಾಗೆ ಸೈನ್ಸ್ ಪ್ರಕಾರ ಎಫೆಕ್ಟ್ ಮಾಡಲ್ಲ, ಶಾಸ್ತ್ರ ಪ್ರಕಾರ ಮಾಡುತ್ತೆ. ಆದ್ರಿಂದ ಮಡಿ ಸೈನ್ಸ್ ಹೇಳೋದಿಲ್ಲ, ಶಾಸ್ತ್ರ ಮಡಿ ಹೇಳುತ್ತೆ, ಬರೀ ಕ್ಲೀನ್ ಅಂತ ಹೇಳುತ್ತೆ ಸೈನ್ಸ್. ಪಾವಿತ್ರ ಹೇಳೋದು ಶಾಸ್ತ್ರ ಒಂದೇ, ಸೈನ್ಸ್ ಪಾವಿತ್ರದ ಕಾನ್ಸೆಪ್ಟ್ ಇಲ್ಲ, ಅದಕ್ಕೆ ಅವ್ರಿಗೆ ಇದು ಗೊತ್ತಿಲ್ಲ. ಚಂದ್ರ ಹೇಳಿದ್ನಲ್ಲ, ಯಾವ ಗ್ರಹಣ ಎಂದೂ ನೋಡಬಾರ್ದು, ಯಾವ ಗ್ರಹಣ ನೋಡಬಾರ್ದು ಎಂದೂ ನೋಡಬಾರ್ದು. ಆಕಸ್ಮಿಕ ಕಾಣೋದು ಬೇರೆ, ಉದ್ದೇಶಪೂರ್ವಕ ನೋಡಬಾರ್ದು ಗ್ರಹಣ. ಮಾಡಂತಿ ದೋಷ ಇಲ್ಲ, ಏನ್ ಬಹು ಅಳತಾ ಇದ್ರೆ ಕೊಡು, ಏನು ದೋಷ ಇಲ್ಲ, ಮಕ್ಕಳಿಗೆ ದೋಷ ಇಲ್ಲ, ಚಿಕ್ಕ ಮಕ್ಕಳಿಗೆ ಅಷ್ಟು ಒಂದ್ ತೆಗಡಿ ಕೊಡು. ಏನೇನು ಬೇಕಿಲ್ಲ ಬಿಡಿಸ್, ಮತ್ತೆ ಮೈಗಾರ ಮಾಡ್ಬೇಕು ಅಡ್ಡ ಹೊರತು. ಮತ್ತೆ ಏನಿಲ್ಲ, ದೇವ್ರ ಹತ್ರ ಕೂಡ್ಲಿಕ್ಕೆ ಹೋಗ್ಬೇಡ್ರಿ, ಬೇರೆ ಕಡೆ ಕೂತ್ಕೊಂಡು, ಗೊತ್ತಾಯ್ತಾ? ದೇವ್ರಿಗೆ ಕುತ್ಕೊಂಡು ಬರ್ಸ್ಕೊ, ಕೊನೆ ಮುಂದೆ ಬರ್ಸ್ಕೊಂಡು ಹೋಗ್ಬಿಡಿ, ಕೊನೆ ಮುರ್ಸ್ಕೊಂಡು ಬರ್ಸ್ಕೊಂಡು ಹೋಗ್ಬಿಟ್ರೆ ಆಯ್ತು, ಜಪ ಮುಗಿಸ್ಕೆ ಕೊನೆ. ನೀವು ದೇವ್ರ ಮುಂದೆ ಕೂಡದೆ ಬೇರೆ ಕಡೆ ಕೂಡೋದು ಒಂದು ಪಕ್ಷ, ದೇವ್ರ ಮುಂದೆ ಅಕಸ್ಮಾತ್ ಕೂತಿದ್ದೆ ದೇವ್ರ ಕಟ್ಟೆ ಮೇಲೆ ಕೂತಿದ್ರೆ, ನೀವು ಕೊನೆಗೆ ಜಪ ಮುಗಿಸ್ತೀನಿ ಕಾಣಬಿಟ್ಟು ಹೇಳ್ಬೇಕಾದ್ರೆ ಬರ್ಸ್ಕೊಂಡು ಹೋಗ್ಬಿಟ್ರೆ ಆಯ್ತಾಗಲೇ ಒಳಗೆ ಹೋಗಿರುತ್ತೆ ಬರೋ ಹೊತ್ತಿಗೆ. ಗೊತ್ತಾಯ್ತಾ ಪ್ರಾಣ ಬಿಡೋಕ್ಕೆ ಮುಂಚೆನೆ ಅಷ್ಟೇ 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 ಆಮೇಲೆ ಒಣಸ್ಬೇಕಂತೇನಿಲ್ಲ. ಮೊದಲೇ ಒಣಗಿ ಮೊದಲೇ ಇನ್ನೂ ಕ್ಲೀನಾಗಿ ಒಣಗಿರುತ್ತೆ, ಯಾವ ಸಮಸ್ಯೆ ಹೊರಗೆ ಮಾಡ್ಕೊಂಡು ಇನ್ನೂ ನಿಶ್ಚಿಂತೆ ಇದೇ ಇರೋದು ಅವರಿಗೆ. ಆ ಕಾಲದಲ್ಲಿ ಸುದ್ದಿ ಸ್ನಾನ ಮಾಡಲೇಬೇಕು, ಎರಡು ಸ್ನಾನ ಬಿಟ್ಟು ಸ್ನಾನ ಎರಡೂ ಮಾಡಬೇಕು. ಆ ಕಾಲದಲ್ಲಿ ಜಪ ಮಾಡ್ಬೋದು. ಹೌದು ದೋಷ ಇಲ್ಲ, ಆಗ ಆಗ ದೋಷ ಇಲ್ಲ. ಬಿಟ್ಟ ಮೇಲೆ ಮತ್ತೆ ಸ್ನಾನ ಮಾಡಿದ್ರೆ ಹೋಗಿಬಿಡಲಿ ಅವನು, ಬಿಟ್ಟ ತಕ್ಷಣ ಮತ್ತೆ ಸ್ನಾನ ಮಾಡ್ಬೇಕಲ್ಲ, ಬಿಟ್ಟು ಸ್ನಾನ ಕೂಡ ಮಾಡ್ಬೇಕು ಅವನು. ಅಲ್ಲಲ್ಲ ಅವ್ರು ಮಾಡಲಿ, ಫಸ್ಟ್ ಮಾಡ್ಕೊಂಡು ಹೋಗಿಬಿಡಲಿ, ನೀವು ನೀರು ಹಾಕೊಂಡು ಹೋಗ್ರಿ ಆಮೇಲೆ ಅಷ್ಟೇ. ಅಶೌಚ ಇದ್ದವರಿಗೂ ಆಗ ಎರಡು ಸ್ನಾನ ಇದೆ, ಮತ್ತೆ ಅಶೌಚ ಇದ್ದವರು ಸ್ನಾನ ಮಾಡಬೇಕು, ಹೊರಗಾದವರು ಸ್ನಾನ ಮಾಡಬೇಕು. ಸೂತ್ರ ಜೇಲೆ ಎಲ್ಲರೂ ಮಾಡಬೇಕು ಮತ್ತೆ.